ஸ்ரீகுருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிதஸ்தக்ரஹ விக்ரஹம் விருந்தாவன கதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான ரசார்ணசே உத்துங்க வாக்கரங்காய மத்ய துக்தார்த்தயே நம. குருமகில குணஜம் சத்குணைகாதிவாச ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்த நிர்தௌத கஷ்டம் ஹயமுகபதநிஷ்டம் மாம் பஜந்து ப்ரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலா கோபால பாலிதாம் வித்யா பயோநிதி வந்தே பிரம்ம வித்யா குரு. பிரம்மச்சரிய ஹரிப்ரீதி சுவித்யா வாதசாரிண இஷ்டதாம் கஷ்டஹத்ருன் வித்யாமான்யான் முனி. வாஜராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரதாதத சர்வே காமா பவந்தேவ சபதோ பிம்பசன்னிதோ. சிந்தாமணிம் சுபத்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேமதீர்த்தம் வந்தேஹ்யபீஷ்டதம். அஜ்ஞானதுமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீ குருப்யோ நம. ஹரி ஓம். சன்னிதானக்கு சாஷ்டாங்க நமஸ்காரம் சல்லிசி ದೊಡ್ಡವರಾದ ಮಹಾನುಭಾವರು ಇಲ್ಲೆಲ್ಲ ಅನೇಕ ಜನರು ಬಂದು ಗುರು ಗೋವಿಂದ ವಿಠಲದಾಸರಿಗೆ ಪೂರ್ಣಾನುಗ್ರಹ ಮಾಡಿದರು. ಅವರು ದಾಸಸಾಹಿತ್ಯದ ಮೇರು ಕೃತಿಗಳನ್ನು ವಿಶೇಷವಾಗಿ ಅನೇಕ ರೀತಿಯಲ್ಲಿ ಶಿಷ್ಯರಿಗೆ ಬೋಧನೆ ಮಾಡಿ ಉದ್ಧಾರ ಮಾಡಿದ್ದಾರೆ ಮಹಾನುಭಾವರು. ಅಂಥವರ ಸನ್ನಿಧಾನದಲ್ಲಿ ಗೀತೆಯ ಕೃಷ್ಣನ ಎರಡು ಮಾತುಗಳನ್ನು ನೋಡೋಣ. ಸಪ್ತಮಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾ ಇದ್ದಾನೆ, ಮಯ್ಯ ಸಪ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತತ್ಸುಣು. ಇಲ್ಲಿ ಹೇಳುತ್ತಾ ಇದ್ದಾರೆ, ಯೋಗಂ ಯುಂಜನ್ ಮದಾಶ್ರಯ ಮಯ್ಯ ಸಪ್ತಮನಃ. ಸದಾ ನನ್ನಲ್ಲೇ ಮನಸ್ಸಿಟ್ಟು, ಮೈ ಆಸಕ್ತ ಮನಃ, ಹಾಂಗಂದ್ರೆ ಚೆನ್ನಾಗಿ ಚೆನ್ನಾಗಿ ದೇವರಲ್ಲೇ ಸಪ್ತವಾಗಿರಬೇಕಂತೆ. ಅಂದರೆ ನಮ್ಮ ಮನಸ್ಸಿಗೆ ಮಿಕ್ಕ ಪದಾರ್ಥಗಳು ನಮಗೇನಾಗಿದೆ ಇವಾಗ, ಸಂಸಾರದಲ್ಲಿರುವಂತಹ ನಾನಾ ಪದಾರ್ಥಗಳು ವ್ಯಕ್ತಿಗಳು ಅವರಿಂದ ಬರುವ ಸುಖ, ಈ ಸುಖ ಮನಸ್ಸಿಗೆ ಅಭ್ಯಾಸ ಆಗಿದೆ. ಅಲ್ಲಿ ಸುಖ ಬರುತ್ತೆ ಅಂತ ಗೊತ್ತು, ಆದ್ದರಿಂದ ಬೆಳಿಗ್ಗಿಂದ ಯಾವುದೋ ಒಂದು ಸುಖ ಕೊಡುವ ವಸ್ತುವಿನ ಮೇಲೂ ಬೇರೆ ವ್ಯಕ್ತಿಯ ಮೇಲೂ ಅವರ ಮಾತಿನ ಮೇಲೂ ಅಭಿಮಾನದ ಮೇಲೂ ಅಲ್ಲಿಗೆ ಹೋಗಿ ಕೂಡುತ್ತಾ ಇದೆ ಮನಸ್ಸು. ಒಟ್ಟಾರೆ ಈ ಜೀವನದಲ್ಲಿ ನಮಗೆ ಸಿಗುವ ಸುಖದ ಮೇಲೆ ಅದರ ದೃಷ್ಟಿ, ಮನಸ್ಸಿಗೆ ಬೇಕಾಗಿದ್ದು ಸುಖ ಅಲ್ಲ. ಮನಸ್ಸಿಗೆ ಬೇಕಾಗಿದ್ದು ಸುಖ ಅಂತ ಯಾಕೆ ಕರೀತೀರಾ ಅಂದ್ರೆ, ನಮಗೆ ಈ ಜೀವನದಲ್ಲಿ ಸಿಗುವ ಸುಖ ಎಂಥದ್ದು, ಸುಖ ಅಂತ ಕರೆಸಿಕೊಂಡು ನಮಗೇನು ಸಿಗ್ತಾ ಇದೆ ಅದನ್ನ ಸುಖ ಅಂತ ಹೇಗೆ ಕರೀತಾರೆ, ನಿಜವಾದ ಸುಖ ಏನು ಅಂದರೆ, ಜೀವನ ಸ್ವರೂಪ ದೇಹದೊಳಗಿರತಕ್ಕಂಥ ಸುಖವನ್ನ ನಿಜವಾಗಿ ಸುಖ ಅಂತ ಕರೆಯುವುದು, ಆ ಅನುಭೂತಿಯನ್ನ ಸುಖ ಅಂತ ಕರೆಯುವುದು. ಆ ಸುಖ ನಮಗೆ ಇವಾಗ ಸಿಗ್ತಾ ಇಲ್ಲ, ಇನ್ಯಾವುದು ಸಿಗ್ತಾ ಇದೆ? ಹೊರಗಿನ ಯಾವ ವಿಶೇಷವಾಗಿರತಕ್ಕಂತಹ ಪದಾರ್ಥಗಳು ಅಥವಾ ವ್ಯಕ್ತಿಗಳು ಅವರಿಂದ ಬರತಕ್ಕಂಥ ಸುಖ ಅಂತ, ಅದು ಹೇಗೆ ನಮಗೆ ಸುಖ ಅಂತ ಹೇಗೆ ಕಾಣುತ್ತೆ? ಅದಕ್ಕೆ ಹೇಳುತ್ತಾರೆ, ಆ ಪದಾರ್ಥಗಳೇನಿವೆ, ಇವಾಗ ಹಾಲು ಕುಡಿದು ಹಾಲು ಕುಡಿದ್ರೆ ಸುಖ ಆಗ್ತಾ ಇದೆ, ಹಾಲಿನೊಳಗಿರುವ ಭಗವದ್ ರೂಪ ಅದು ನಮ್ಮ ಮನಸ್ಸಿನಲ್ಲಿರುವ ಭಗವದ್ ರೂಪದ ಜೊತೆಗೆ ಐಕ್ಯ ಆದಾಗ ಮನಸ್ಸಿನಲ್ಲಿ ವಿಕಾರ ಬರುತ್ತೆ, ಮನಸ್ಸಿನಲ್ಲಿ ವಿಕಾರ ಬರುತ್ತೆ. ಆ ವಿಕಾರವನ್ನೇ ಸುಖ ಅಂತ ಕರೀತಾ ಇದ್ದ. ಇಲ್ಲದಿದ್ರೆ ಸ್ವರೂಪದಲ್ಲಿರುವ ಸುಖವೇ ಇಲ್ಲಿ ಬರುತ್ತೆ ಅಂತ ಹೇಳೋದಾದ್ರೆ, ದುರ್ಯೋಧನ ಕಲಿ ದುರ್ಯೋಧನನಾಗಿ ಬಂದಾಗ ಅವನಿಗೆ ನಾನಾ ರಾಜಭೋಗಗಳು ಸಿಗ್ತಾ ಇತ್ತು, ಆ ಭೋಗದಿಂದ ಸುಖವೂ ಸಿಗ್ತಾ ಇತ್ತು. ಆ ಸುಖ ಎಂಥದ್ದು, ಸ್ವರೂಪದ್ದೋ ಹೊರಗಿನದ್ದೋ ಅಂತ ಕೇಳಿದರೆ ಸ್ವರೂಪದಲ್ಲಿ ಅವನಿಗೆ ಸುಖವೇ ಇಲ್ಲ. ಅಂತಹ ಕಾಲಕ್ಕೆ ಸುಖ ಹೇಗೆ ಸಿಗುತ್ತೆ? ಅದಕ್ಕೆ ಹೇಳುತ್ತಾರೆ, ಮನಸ್ಸಿನ ವಿಕಾರ ರೂಪವಾದ ಪರಿಣಾಮವೇ ಅಲ್ಲಿ ಸುಖ ಅಂತ ಕರೀತಾ ಇದ್ದಾರೆ. ಯದ್ಯಪಿ ಅದು ಸುಖ ಅಲ್ಲ, ಮನಸ್ಸಿನ ವಿಕಾರ, ಜಡ ಮನಸ್ಸಿನ ವಿಕಾರ. ಈ ಜಡ ಮನಸ್ಸಿಗೆ ವಿಕಾರ ಆದರೂ ಕೂಡ ಜೀವನಿಗೆ ಗೊತ್ತಾಗಲ್ಲ. ಅದು ಹೇಗೆ ಅಂದರೆ, ಆ ಜಡ ಮನಸ್ಸಿನ ವಿಕಾರದಲ್ಲಿ ಹುಟ್ಟಿದ ಭಗವದ್ ರೂಪಗಳು ಜೀವನ ಸಾಕ್ಷಿಯಲ್ಲಿ ಚಿನ್ಮನಸ್ಸಿನಲ್ಲಿ ಪ್ರವೇಶ ಆದಾಗ ಈ ಜಡ ಮನಸ್ಸಿನ ವಿಕಾರವನ್ನು ಗ್ರಹಣ ಮಾಡುತ್ತೆ ಜೀವನ ಮನಸ್ಸು. ಆವಾಗ ನನಗೆ ಹಿತವಾದ ಸುಖ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ಹಿತವಾದ ಮನೋವಿಕಾರ ಅಷ್ಟೆ. ದುಃಖ ಅಂದ್ರೆ ಹಿತವಲ್ಲದ ಮನೋವಿಕಾರ ಅಂತ. ಇದು ನಮ್ಮ ಒಳಗಿರತಕ್ಕಂಥ ಸ್ವರೂಪ ದೇಹದೊಳಗಿರುವಂತಹ ಸುಖಕ್ಕೆ ಸಮಾನವೋ ಅಂದ್ರೆ ಏನೇನೂ ಅಲ್ಲ, ಯಾವ ರೀತಿಯಲ್ಲೂ ಹೋಲಿಕೆಯೇ ಇಲ್ಲ. ನಮ್ಮ ಸ್ವರೂಪದಲ್ಲಿರುವ ಸುಖಕ್ಕೂ ಈ ಹೊರಗೆ ಬರುವ ಮನೋವಿಕಾರಕ್ಕೂ ಹೋಲಿಕೆಯೇ ಇಲ್ಲ. ಈಗ ಪ್ರಶ್ನೆ ಏನು ಬಂತು, ಮನಸ್ಸು ಈ ಲೌಕಿಕವಾಗಿರತಕ್ಕಂಥ ಸಂಸಾರದಲ್ಲಿ ಸಿಗುವ ಮನೋವಿಕಾರ ಏನಿದೆ, ತನ್ನಲ್ಲಿ ವಿಕಾರ ಆದರೆ ಅದಕ್ಕೆ ತುಂಬಾ ಖುಷಿ. ಆ ವಿಕಾರಕ್ಕಾಗಿ ಎಲ್ಲೆಲ್ಲಿ ಸುಖ ಅಂಬುದು ಅದಕ್ಕೆ ಸುಖ ಅಂತ ಹೆಸರು. ಯದ್ಯಪಿ ಸುಖ ಅಲ್ಲ, ಸುಖದ ಭ್ರಾಂತಿ. ಬರೋದೇನು ಸತ್ಯ, ಮನೋವಿಕಾರ ಸತ್ಯ. ಆ ಬರುವ ಮನೋವಿಕಾರಕ್ಕೆ ಸುಖ ಅಂತ ಹೆಸರಿಟ್ಟದ್ದು ಸ್ವರೂಪ ಸುಖ ಅಂತಂದುಕೊಂಡ್ರೆ ಭ್ರಾಂತಿ ಆಗುತ್ತೆ, ಅದಲ್ಲ. ಮತ್ತೆ ಈ ಸಿಗುವ ಸುಖಕ್ಕಾಗಿ ಆ ಹಿತಕರವಾದ ಮನೋವಿಕಾರಕ್ಕಾಗಿ ಒದ್ದಾಟ ಈ ಮನಸ್ಸಿಗೆ, ಅದು ಎಲ್ಲ ಕಡೆ ತಿರುಗ್ತಾ ಇರುತ್ತೆ. ಯಾವುದೋ ಒಂದು ರೀತಿಯಾದ ಸುಖ ಪಡೆಯಲಿಕ್ಕೆ ನೋಡುತ್ತೆ. ಹೊಟ್ಟೆ ತುಂಬಿತ್ತ? ಹೊಟ್ಟೆ ತುಂಬಲಿಲ್ಲ, ಅದಕ್ಕಾಗಿ ಪ್ರಯತ್ನ ಪ್ರಧಾನ, ಅದಕ್ಕಾಗಿ ಪ್ರಯತ್ನ, ಅಲ್ಲಿ ಸುಖ ಪಡೀಲಿಕ್ಕೆ ಪ್ರಯತ್ನ. ಅದು ಮುಗೀತಾ? ನೋಟದಿಂದಲೋ ಕೇಳೋದ್ರಿಂದಲೋ ನಾನಾ ರೀತಿಯಾದ ಸುಖ ಪಡೆಯ, ಒಟ್ಟಾರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಸುಖಕ್ಕಾಗಿ ಪ್ರಯತ್ನ. ಅಂಥ ಕಾಲಕ್ಕೆ ಈ ಮನಸ್ಸು, ಕೃಷ್ಣ ಏನು ಹೇಳಿಕೊಡ್ತಾ ಇದ್ದಾನೆ, ನನ್ನಲ್ಲಿ ಮನಸ್ಸು ಇಡುವುದು ಹೇಗೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ದೇವರಲ್ಲಿ ಮನಸ್ಸಿಡಬೇಕಾದ್ರೆ ನಾವು ಮನಸ್ಸನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತೀವಿ. ಹೋದಾಗ ಆ ದೇವರ ಚಿಂತನೆಯಲ್ಲಿ ಮನಸ್ಸಿಗೆ ಸುಖ ಸಿಗ್ತಾ ಇಲ್ಲ, ಸುಖ ಸಿಗ್ತಾ ಇಲ್ಲ. ಅದಕ್ಕೆ ಈ ಮನಸ್ಸೇನು ಮಾಡುತ್ತಾ ಇದೆ, ಸ್ವಲ್ಪ ಹೊತ್ತು ನಾವು ಕೂಡಿಸಿದರೆ ಕೂತಂತೆ ಮಾಡುತ್ತೆ. ಆ ಜಪವೋ ಯಾವುದೋ ಬಲವಂತವಾಗಿ ನೋಡಿ ಇಷ್ಟು ಪುಣ್ಯ ಬರುತ್ತೆ, ಅಷ್ಟು ಪುಣ್ಯ ಬರುತ್ತೆ, ಅವ್ರು ಮಾಡ್ತಾರೆ ನೋಡು, ಇವ್ರು ಮಾಡ್ತಾರೆ ನೋಡು, ನೀನ್ಯಾಕೆ ಮಾಡಲ್ಲ, ತುಂಬಾ ಗೋಳಾಡಿದರೆ ಸ್ವಲ್ಪ ಹೊತ್ತು ಕೂತಂತಿರುತ್ತೆ. ಬಿಟ್ಟು ಕೂಡಲೇ ಸಹಜವಾದ ಎಲ್ಲಿ ಸುಖ ಸಿಗುತ್ತೋ ಅಲ್ಲಿಗೆ ಓಡಿ ಹೋಗ್ತಾ ಬರುತ್ತೆ. ಇದು ನಮ್ಮ ಮನಸ್ಸಿನ ಸಹಜ ಪ್ರವೃತ್ತಿ. ಕೃಷ್ಣ ಅಂತಾನೆ, ನನ್ನನ್ನು ಪಡೆಯಬೇಕಾದರೆ ನನ್ನಲ್ಲೇ ಆಸಕ್ತವಾಗಿರಬೇಕು ಮನಸ್ಸು. ಮೈಯ ಆಸಕ್ತ ಮನಃ ಮೊದಲೇ ಕೊಡೋದು. ನಾವದನ್ನ ಗಮನಕ್ಕೆ ಕೊಡಲ್ಲ, ಸಾಧನೆ ಅಂತ ತೊಡಗಿ ಬಿಡ್ತಾ ಇರುತ್ತೇವೆ. ಹುಡುಗರಿಗೆ ಅವರಿಗೆ ಏನು ಇಷ್ಟವೋ ನೋಡಿಕೊಳ್ಳದೆ ಬಲವಂತವಾಗಿ ನಾವು ಮಾಡಿದ್ದೆಲ್ಲ ಉಣಿಸಲಿಕ್ಕೆ ಹೋದರೆ ಚೂರು ಉಂಡಂತೆ ಮಾಡಿ ಎಲ್ಲ ಹೊರಗೆ ಹಾಕ್ತಾ ಇರುತ್ತಾರೆ. ಅವರಿಗೆ ಬೇಕಾದ್ದು ಕೊಟ್ರೆ ಖುಷಿಯಾಗಿ ತಿಂತಾರೆ, ಮನಸ್ಸು ಅಷ್ಟೇ. ಅದಕ್ಕೆ ನಾವೇನು ಮಾಡಬೇಕು? ಒಂದ, ಹುಡುಗರಿಗೆ ನಾವು ಮಾಡಿದ ಪದಾರ್ಥದ ಮೇಲೆ ಆಸಕ್ತಿ ಹುಟ್ಟಿಸಬೇಕು, ಅಥವಾ ಅವರಿಗೆ ಯಾವುದು ಆಸಕ್ತಿ ಇದೋ ಅಲ್ಲಿಗೆ ಅವ್ರು ಹೋಗೋದಾದ್ರೂ ಬಿಡಬೇಕು. ಇವಾಗ ಏನಾಗಿದೆ, ಮನಸ್ಸೇನು ಸಂಸಾರದಲ್ಲಿ ಸಿಗುವ ಸುಖ ಸಿಗುವ ಜಾಗದ ಕಡೆಗೆ ತಾನಾಗಿ ಓಡತಾ ಇದೆ. ಅದನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ದೇವರ ಹತ್ರ ಕೂಡಿಸಿದ್ರೂ ಕೂಡತಾ ಇಲ್ಲ. ಇವಾಗ ಏನು ಕ್ವಶನ್ ಏನಾಗಿದೆ, ದೇವರಲ್ಲೇ ಮನಸ್ಸು ಕೊಡಬೇಕು ಅಂದರೆ ನಮಗೆ ಹೇಳದೇನೆ ಹೇಳುವುದೇನು, ದೇವರಲ್ಲಿ ಏನೋ ನಮಗೆ ಸುಖ ಸಿಕ್ಕರೆ ಆ ಸುಖ ಎಷ್ಟಿರಬೇಕು, ಈ ಸಂಸಾರದಲ್ಲಿ ಸಿಗುವ ಸುಖಕ್ಕಿಂತ ಹೆಚ್ಚಾಗಿದ್ರೆ ಆವಾಗ ಮನಸ್ಸು ದೇವರಲ್ಲೇ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಯೋಗಂ ಯುಂಜನ್ ಮದಾಶ್ರಯ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ನಿನ್ನ ಮನಸ್ಸನ್ನ ಅಲ್ಲಿ ಕರ್ಕೊಂಡು ಹೋಗಬೇಕು, ನನ್ನಲ್ಲೇ ಕೂಡಿಸಬೇಕು ಅಂತ ನೋಡ್ತಾ ಇದೀಯಾ, ಬಹಳ ಒಳ್ಳೆದೆ. ಅದಕ್ಕೆ ಮುಖ್ಯವಾದ್ದೇನು ಬೇಕು, ಮದಾಶ್ರಯ, ನಿನ್ನ ಮನಸ್ಸನ್ನು ನಡೆಸೋದು ನೀನ ನಾನ ನೋಡು. ಬ್ರಹ್ಮದೇವರನ್ನ ತಲವಕಾರ ಉಪನಿಷತ್ತಿನಲ್ಲಿ ರುದ್ರದೇವರು ಕೇಳುತ್ತಾರೆ, ನನ್ನ ಮನಸ್ಸು ಯಾರ ಹತೋಟಿಯಲ್ಲಿದೆ, ಯಾರು ಮನೋಭಿಮಾನಿಗಳಾದ ರುದ್ರದೇವರು ಕೇಳುವ ಮಾತು, ನನ್ನ ಮನಸ್ಸು ಯಾರ ಹತೋಟಿಯಲ್ಲಿದೆ. ಅವಾಗ ಬ್ರಹ್ಮದೇವರು ಅವರು ತಲೆಯಲ್ಲೇನು ಬ್ರಹ್ಮದೇವರ ಹತೋಟಿಯಲ್ಲಿದೆ ಅಂತ. ಬ್ರಹ್ಮದೇವರಂದ್ರು ನಿನ್ನ ಮನಸ್ಸು ನನ್ನ ಮನಸ್ಸು ಸೇರಿಕೊಂಡು ಯಾರ ಹತೋಟಿಯಲ್ಲಿದೆಯೋ ಅವನೇ ದೇವ ಅಂದ್ರೆ ಇಡೀ ಎಲ್ಲಾ ಜೀವರಾಶಿಗಳ ಮನಸ್ಸಿನ ಮೇಲೆ ಹಿಡಿತ ಶ್ರೀಹರಿಗೆ ಮಾತ್ರ ಇದೆ. ಮನಸ್ಸಿನಲ್ಲಿ ಭಗವಂತ ಅವನು ಏನು ಮಾಡಿಸಿದ್ರೆ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಹಾಗಾದರೆ ಈ ಮನಸ್ಸು ದೇವರ ಕಡೆಯೇ ಹೋಗಬೇಕಾದರೆ ನಾವು ಯಾರ ಆಶ್ರಯ ಪಡೆಯಬೇಕು, ದೇವರ ಆಶ್ರಯ ಪಡೆಯಬೇಕು. ದೇವರಲ್ಲೇ ನಾವು ಶರಣಾಗತರಾಗಬೇಕು. ಸ್ವಾಮಿ ನೀನಲ್ಲದೆ ಈ ಮನಸ್ಸನ್ನ ನಿನ್ನ ಕಡೆಗೆ ಕರಕೊಂಡು ಹೋಗುವ ನಾಥನಿಲ್ಲ ಅಯ್ಯ. ಅದನ್ನೇ ಅರಣ್ಯಕಾಚಾರ್ಯರು ಒಂದು ಮಾತಲ್ಲಿ ಹೇಳುತ್ತಾರೆ ಅಧ್ಯಾತ್ಮದ ಸಂಜನೆಯಲ್ಲಿ, ಚಿತ್ತನಾಮಕ ಎತ್ರ ಯಾಸ್ಸಸಿ ತತ್ರ ಗಚ್ಚತಿ ಮೇ ಮನಃ. ಒಳಗೆ ಚಿತ್ತನಾಮಕನಾಗಿ ನೀನು ಎಲ್ಲಿ ಕರ್ಕೊಂಡು ಹೋದರೆ ಮನಸ್ಸಲ್ಲಿ ಹೋಗುತ್ತಯ್ಯ. ಆದ್ದರಿಂದ ನೀನು ನಿನ್ನ ಕಡೆ ಕರ್ಕೊಂಡು ಹೋದರೆ ನನ್ನ ಮನಸ್ಸು ನಿನ್ನ ಹತ್ರೇ ಕೂತಿರುತ್ತೆ, ಬೇರೆ ಕಡೆಗೆ ಕರ್ಕೊಂಡು ಹೋದರೆ ನನ್ನ ಮನಸ್ಸು ಬೇರೆ ಕಡೆಗೆ ಹೋಗುತ್ತೆ. ಅವಾಗ ನಾವು ಭಗವಂತನ ಶರಣಾಗತರಾಗಬೇಕು. ಸ್ವಾಮಿ ನೀನೇ ನನ್ನ ಮನಸ್ಸನ್ನು ಚೆನ್ನಾಗಿ ನಿನ್ನ ಕಡೆ ಕರ್ಕೊಂಡು ಹೋಗು. ಅವಾಗಂದ ಭಗವಂತ, ಯೋಗವನ್ನ ಮಾಡು, ನಾನು ಕರ್ಕೊಂಡು ಹೋಗ್ತೇನೆ. ಏನು ಯೋಗ? ಯೋಗಂ ಯುಂಜನ್, ಯುಜಿರ್ ಯೋಗೇ ಅಂತ ಅಂದ್ರೆ, ಶ್ರೀಹರಿಯ ಪದಾರವಿಂದದಲ್ಲೇ ಮನಸ್ಸಿಡಬೇಕಾದರೆ ಅವಾಗೆ ಒಂದು ಯೋಗ ಉಪಾಯ ಬೇಕು. ಉಪಾಯದಿಂದ ನಿನ್ನ ಮನಸ್ಸನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈಗ ನೀನು ನನ್ನ ಶರಣಾಗತನಾದರೆ ನಾನು ನಿನ್ನ ಮನಸ್ಸನ್ನ ನನ್ನ ಕಡೆ ಕರ್ಕೊಂಡು ಹೋಗ್ತೇನೆ. ನನ್ನ ಶರಣಾಗತರಾಗುವ ರೀತಿ ಹೇಗೆ ಗೊತ್ತಾ ಅಂದ್ರೆ, ಹೇಳುತ್ತಾರೆ ನನ್ನ ನಾಮವನ್ನು ಉಚ್ಚಾರ ಮಾಡು, ನನ್ನನ್ನೇ ನೆನೆ, ನನ್ನ ನಾಮವನ್ನ ಆದಷ್ಟು ಆದಷ್ಟು. ಅಲ್ಲ ಸ್ವಾಮಿ, ಇದು ಹುಚ್ಚಾದರೆ ಹೊರತು ಮದುವೆ, ಹುಚ್ಚು ಬಿಟ್ರೆ ಹೊರತು ಮದುವೆ ಆಗಲ್ಲ, ಮದುವೆ ಬಿಟ್ಟನಾದ್ರೆ ಹೊರತು ಹುಚ್ಚು ಬಿಡಲ್ಲ ಅಂತಾಯ್ತು. ನಿನ್ನಲ್ಲಿ ಮನಸ್ಸೇನಿಲ್ಲಲ್ಲೋ ಮಹಾರಾಯ ಅಂದ್ರೆ, ಮನಸ್ಸು ನಿಲ್ಲಿಕ್ಕೆ ನನ್ನಲ್ಲೇ ಮನಸ್ಸಿಡು ಅಂದ್ರೆ ಮತ್ತೆಲ್ಲಿ ಇಡ್ಲಿಕ್ಕಾಗುತ್ತೆ. ಅವಾಗಂದ ಭಗವಂತ, ನಿನ್ನಲ್ಲಿ ಚೂರು ಪುಣ್ಯ ಇದೆ, ಪಾಪ ಜಾಸ್ತಿ ಇದೆ. ನನ್ನಲ್ಲಿ ಮನಸ್ಸಿಡ್ಲಿಕ್ಕೆ ನೋಡಿದ್ರೆ ಸ್ವಲ್ಪ ಹೊತ್ತು ಬರುತ್ತೆ, ಹಾರಿ ಹೋಗುತ್ತೆ, ಪೂರ ನಿಲ್ತಾ ಇಲ್ಲ ಅಂಬುದು ನಿನ್ನ ಪ್ರಾಬ್ಲಮ್. ಹೌದಲ್ವೋ? ಹಾಗಾದರೆ ನನ್ನಲ್ಲೇ ಮನಸ್ಸು ನಿಲ್ಲಬೇಕಾದರೆ ಆ ಚೂರು ಹೊತ್ತು ನಿಂತು ಚೂರು ಹೊತ್ತು ಹೋಗಿ ಮಾಡತಾ ಇದೆಯಲ್ಲ ನಿನ್ನ ಮನಸ್ಸು, ಆ ಚೂರು ಹೊತ್ತು ನಿಲ್ಲುವ ಹೊತ್ತನ್ನೇ ಬಳಸಿಕೋದು. ಇದನ್ನು ಧಾರಣ ಅಂತ ಕರೀತಾರೆ. ಧಾರಣ ಅಂದ್ರೆ ಖಂಡ ಸ್ಮೃತಿ ಧಾರಣಾಸ್ಯಾದ ಅಖಂಡ ಧ್ಯಾನ ಮುಚ್ಚತೆ, ಖಂಡವಾದ ಸ್ಮೃತಿ, ದೇವರ ಬಿಟ್ಟು ಬಿಟ್ಟು ನೆನಪು, ಆ ನೆನಪೆಂಥದ್ದಾಗಿರಬೇಕು. ಅದಕ್ಕೆ ಹೇಳುತ್ತಾರೆ, ನಾಮ ವ್ಯಾಹರಣಂ ವಿಷ್ಣು ಯತಃ ತದ್ ವಿಷಯಾಮತಿ. ದೇವರದ್ದೇ ಚಿಂತನೆ ಮನಸ್ಸಿಗೆ ಬಂದಿರಬೇಕು, ದೇವರ ನಾಮ ನಮ್ಮ ಬಾಯಿಯಿಂದ ಬರ್ತಾ ಇರಬೇಕು. ಎಷ್ಟೊತ್ತು ಇವಾಗ ನಾವು ದುಃಖ ಪಡ್ತಾ ಇದೀವಲ್ಲ, ಒಂದು ನಿಮಿಷವೂ ದೇವರಲ್ಲಿ ಇರಲ್ಲ, ಮತ್ತು ಹೋಗುತ್ತೆ ಮತ್ತು ಬರುತ್ತೆ ಮತ್ತು ಹೋಗುತ್ತೆ. ಇರಲಿ, ಹಾಗೆ ಇರಲಿ, ಅದು ಹಾಗೆ ಇರಲಿ. ನಮ್ಮ ಹತ್ತಿರ ಸದಾ ಮನಸ್ಸು ಇರಲಿಕ್ಕೆ ಅಡ್ಡಿಯಾದ ಪಾಪ ಏನಿದೆ ಅದು ಹೋಗೋ ಪರ್ಯಂತ ಈ ಮನಸ್ಸು ಚೂರು ಚೂರು ಬರ್ತಾ ಇದೆಯಲ್ಲ, ಆ ಬರುವಾಗೆಲ್ಲ ದೇವರ ನಾಮವನ್ನ ದೇವರನ್ನೇ ನೆನೆಯುತ್ತ ದೇವರ ನಾಮವನ್ನ ಬಾಯಿಯಿಂದ ಹೇಳತಾ ಬಾ ಅಂದು. ಅದನ್ನ ಎಷ್ಟು ತೀವ್ರವಾಗಿ ಹೇಳಬೇಕು ಅಂದರೆ ಒಂದು ದಿವಸದಲ್ಲಿ ಮನಸ್ಸು ಎಷ್ಟೆಲ್ಲ ಸಲ ದೇವರ ಕಡೆಗೆ ಬರಲಿಕ್ಕಾಗುತ್ತೋ ಅಷ್ಟೆಲ್ಲ ಪ್ರಯತ್ನ ಪಟ್ಟು ದೇವರನ್ನೇ ನೆನೆಯುತ್ತಾ ಬಂದರೆ ಅವಾಗ ಏನಾಗುತ್ತೆ, ಇವತ್ತು ನೆನೆದದ್ದು ನಾಳೆ ಸೂರು ಜಾಸ್ತಿ ಆಗುತ್ತೆ, ನಾಳದ್ದು ಇನ್ನೊಂದು ಚೂರು, ಪೂರ್ತಿ ಜಾಸ್ತಿ ಆಗಲ್ಲ, ಅದು ನಮಗೆ ಗೊತ್ತೇ ಆಗಲ್ಲ ಜಾಸ್ತಿ ಆದದ್ದು. ಆ ರೀತಿಯಾಗಿ ಸ್ಲೋ ಮೂಮೆಂಟ್ ಬರ್ತಾ ಬರುತ್ತೆ. ಅಂಥ ಕಾಲಕ್ಕೇನಾಗುತ್ತೆ, ಅದು ತೀವ್ರವಾಗಿ ದೇವರ ನಾಮಸ್ಮರಣೆ ಬರಲಿಕ್ಕೆ ಶುರು ಆಯಿತಾ. ಅಲ್ಲೂ ಹೇಳುತ್ತಾರೆ, ಕೆಂಡಗಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೇ ಅಂತ. ದೇವರ ನಾಮೋಚ್ಚಾರಣೆ ದೇವರನ್ನ ತಲೆಯಲ್ಲಿಟ್ಟುಕೊಂಡೇ ಮಾಡಬೇಕು ಎಂಬುದು ಕಂಪಲ್ಷನ್, ಆಚಾರ್ಯರು ಅದೇ ಹೇಳುತ್ತಾರೆ. ಆದರೆ ನಮ್ಮ ಮನಸ್ಸಿಗೆ ಬೇರೆ ಕಡೆ ಹೋಗೋದೇ ದೊಡ್ಡ ರೋಗ ಹೋಗಿದೆ. ಅದಕ್ಕಂದ್ರೂ ನಾಲಿಗೆಯಿಂದ ದೇವರ ನಾಮ ಒಂದು ಕಡೆ ನಡೀತಾ ಇರಲಿ. ಇದಕ್ಕೆ ದೃಷ್ಟಾಂತ ವಾಲ್ಮೀಕಿ ಮಹರ್ಷಿಗಳು. ನಾರದರು ಬಂದು ಉಪದೇಶ ಕೊಡುವಾಗ ರಾಮನ ಪರಿಚಯ ಇಲ್ಲ, ರಾಮಾಯಣದ ಪರಿಚಯವೂ ಇಲ್ಲ ಅವರಿಗೆ. ಅವರಿಗೆ ರಾಮ ಅಂತರೂ ಉಪದೇಶ ಕೊಡಲಿಲ್ಲ. ಆ ಮರ ಈ ಮರ ಎಂದು ಎಣಿಸುವಾಗ ರಾಮ ರಾಮ ಎಂಬ ನಾಮವೇ ಕಾಯಿತು. ಮರ 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 ಎಂಬುದಾಗ ರಾಮ 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 ಬಂತು. ಆ ರೀತಿಯಲ್ಲಿ ದೇವರ ನಾಮ ನಮ್ಮ ಬಾಯಿಯಿಂದ ಸದಾ ಬರುತ್ತಾ ಬಂದರೆ ಆ ನಾಮವೇ ಅವನ ನೆನಪನ್ನು ತಂದುಕೊಡ್ತಾ ಬರುತ್ತೆ. ಕೊನೆಗೆ ಎಲ್ಲಿ ಇದರ ಪರಿಷ್ಕಾರ ಅಂದರೆ ಆ ನಾಮದ ಉಚ್ಚಾರ ಮಾಡುವಾಗ ಅದೇನೋ ಚೂರು ಸುಖ ಸಿಗಲಿಕ್ಕೆ ಶುರುವಾಗುತ್ತೆ. ಆ ನಾಮಸ್ಮರಣೆ ಮಾಡುವಾಗ ಚೂರು ಸುಖ ಸಿಗಲಿಕ್ಕೆ ಶುರುವಾಗುತ್ತೆ. ಆ ಸುಖ ಎಂಥದ್ದಾಗಿರುತ್ತೆ, ಚೂರೇ ಸಿಗುತ್ತೆ, ಹೆಚ್ಚಿರಲ್ಲ. ಮನಸ್ಸು ಮತ್ತೂ ಹೊರಗೆ ಹೋಗ್ತಾ ಇರುತ್ತೆ, ಅದಕ್ಕೆ ಸಾಕಾಗಲ್ಲದು. ಆದರೆ ನಾವು ಬಿಡದೆ ಅದಕ್ಕೆ ಯೋಗಂ ಯುಂಜನ್, ಸದಾ ದೇವರ ಕಡೆಗೆ ಮನಸ್ಸನ್ನು ಆದಷ್ಟು 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 ಹೋಗ್ತಾ ಇದ್ರೆ ಆ ಬಂದ ಸುಖ ಚೂರು ಸುಖ ಬರ್ತಾ ಇದೆ ಅಂತ ಅನುಭವಕ್ಕೆ ಬಂದು ಕೂಡಲೇ ಮನಸ್ಸಿಗೆ ಅರ್ಥ ಆಗುತ್ತೆ, ಓ ಸ್ವಲ್ಪ ಸುಖ ಸಿಗುತ್ತೆ ಅಂತ ಗೊತ್ತಾಗಿರುತ್ತೆ ಅದಕ್ಕೆ. ಹಾಗೆ ಹೇಗೆ ನಮ್ಮನೆಯಲ್ಲಿ ಚೂರು ಅಂತ ಮಾಡಿರ್ತಾರೆ ತಿಂಡಿ, ಹಸಿವೆ ತುಂಬಾ ಆದಾಗ ಯಾರಾದ್ರೂ ಚೂರು ತಿಂತ ಕೊಡ್ತಾರ, ಊಟಕ್ಕೆ ಕೊಡ್ತಾರೆ. ಊಟ ಆದಮೇಲೆ ಮತ್ತು ಊಟ ಹಾಕೋ ಪರ್ಯಂತ ಮತ್ತು ಮಧ್ಯೆ ಇರಲ್ಲ. ಚೂರು ಹಸಿವೆ ಆದಾಗ ಇನ್ನೇನು ತಿನ್ನಬೇಕು ಅಂದಾಗ ಅದರ ಕಡೆ ಹೋಗುತ್ತೆ. ಈ ಮನಸ್ಸಿಗೂ ಕೂಡ ಜೀವನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಸಿಗುವ ಸುಖಗಳೆಲ್ಲ ಸಿಕ್ಕಾಗಿ ಇನ್ನೇನು ಅಂತ ಇದ್ದಾಗ ಇದರ ಕಡೆ ಚೂರು ಬರುತ್ತೆ. ಇಲ್ಲೇನಾದ್ರೂ ಸಿಗುತ್ತೆ, ಸಿಗೋದು ಅಭ್ಯಾಸ ಆಗಿರ್ಬೇಕು, ಅವಾಗ ಅದು ಬರುತ್ತೆ. ಆ ಬಂದಾಗ ಚೂರು ಸುಖ ಸಿಕ್ಕರೆ ಹಾ ಇಲ್ಲಿ ಸುಖ ಸಿಗ್ತಾ ಇದೆ ಎಂಬುದು ಗೊತ್ತಾದ ಕೂಡಲೇ ಅದನ್ನು ಹಾಗೆ ಶುರು ಮಾಡ್ತಾ ಬರುತ್ತೆ. ನಂತರ ನಂತರ ಭಗವಂತ ಒಂದು ಕಡೆ ಭಗವಂತನಲ್ಲಿ ಸತತ ಪ್ರಾರ್ಥನೆ, ಇನ್ನೊಂದು ಕಡೆ ಭಗವಂತನ ನಾಮೋಚ್ಚಾರಣೆ ಸತತ ನಡೆಯೋದು, ಇನ್ನೊಂದು ಕಡೆ ಭಗವಂತನಲ್ಲಿ ಮನಸ್ಸು ಚೂರು 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 ಜಾಸ್ತಿ ಆಗ್ತಾ ಇರೋದು, ಇದೆಲ್ಲ ಸೇರಿ ಏನು ಮಾಡುತ್ತೆ, ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಸುಖ ಜಾಸ್ತಿ ಜಾಸ್ತಿ ಕೊಡತಾ ಹೋಗುತ್ತೆ. ಅವಾಗ ಮನಸ್ಸಿಗೇನಾಗುತ್ತೆ, ಯಾವಾಗಾದರೆ ಅದು ಬಹಳ ಇಂಟೆಲಿಜೆಂಟ್, ನೋಡ್ತಾ ಇರುತ್ತೆ ಎಲ್ಲಿ ಸುಖ ಜಾಸ್ತಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ. ಸುಖ ಒಂದು ಕಡೆ ಸಿಗ್ತಾ ಇದ್ರು ಇನ್ನೊಂದು ಕಡೆ ಸುಖ ಜಾಸ್ತಿ ಸಿಕ್ಕರೆ ಅಲ್ಲಿ ಓಡಿ ಹೋಗುತ್ತದೆ, ಅದರ ಲಕ್ಷಣವೇ ಹಾಗೆ. ಅದಕ್ಕೆ ಅದು ನೋಡುತ್ತಾ ಇರುತ್ತೆ, ಯಾವಾಗಾದರೆ ಜೀವನದಲ್ಲಿ ಸಿಗುವ ಸುಖಗಳೆಲ್ಲ ರಾಶಿ ಹಾಕಿದ್ರೂ ಕೂಡ ಈ ಸಿಗುವ ಸುಖ ಜಾಸ್ತಿ ಅಂತ ಕಾಣಿಸ್ತಾ ಅವಾಗ ಮನಸ್ಸು ತಾನಾಗಿ ಓಡಿ ಬಂದು ಎಲ್ಲಿ ಈ ಸುಖ ಸಿಗುವ ಜಾಗದಲ್ಲೇ ನಿಲ್ಲುತ್ತೆ. ಅದನ್ನ ಇನ್ನು ಹೋಗು ಅಂದ್ರೂ ಹೋಗಲ್ಲ, ಅದು ಅದರ ಪರಿಸ್ಥಿತಿ. ಹಾಗಾದರೆ ನಾವು ಮಾಡಬೇಕಾಗಿದ್ದೇನು, ನಮ್ಮ ಮನಸ್ಸು ದೇವರಲ್ಲೇ ಇರಬೇಕಾದರೆ ದೇವರಲ್ಲಿ ನಮಗೆ ಸುಖ ಸಿಗುವಂತೆ ನೋಡಿಕೋಬೇಕು. ಸುಖ ಸಿಗಬೇಕಾದ್ರೆ ಏನ್ ಮಾಡ್ಬೇಕಯ್ಯ ಅಂದ್ರೆ ಸತತ ದೇವರ ಚಿಂತನೆ ಆದಷ್ಟು ಆದಷ್ಟು ಮಾಡತಾ, ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಗುರುಗಳ ಅನುಗ್ರಹ ಪಡೆಯುತ್ತಾ, ಏಕಪ್ರಕಾರ ಇದನ್ನ ಸಾಧನ ಅಂತ ಕರೀತಾರೆ. ಸಾಧನ ಅಂದ್ರೆ ಏನು, ಒಂದು ಇಷ್ಟು ತಂಬಿಗೆ ನೀರು ಹಾಕಿದೆ ಅದು ಹಾಕಿದೆ ತಂಬಿ ತೊಳೆದೆ ಇದು ಮಾಡಿದೆ ಇವೆಲ್ಲ ಅಲ್ಲ. ಗುರಿಯಲ್ಲಿ ನನ್ನ ಮನಸ್ಸಿಗೆ ಶ್ರೀಹರಿಯ ಚಿಂತನೆಯಲ್ಲಿ ಸುಖ ಸಿಗ್ತಾರ ಇಲ್ವಾ, ಎಷ್ಟು ಸುಖ ಸಿಗ್ತಾ ಇದೆ, ಇಲ್ಲಿ ಸಿಗೋ ಸುಖ ಜಾಸ್ತಿ ಬರ್ತಾ ಇದೆಯಾ, ಅಲ್ಲಿ ಬರ್ತಾ ಇದೆಯಾ? ಅಲ್ಲಿ ಜಾಸ್ತಿ ಸಿಗುವ ಪರ್ಯಂತ ವಿಶೇಷ ಪ್ರಯತ್ನ, ಸಿಗತ್ತಾ ಇಲ್ಲ ಅಂದ್ರೆ ಸಂಶಯ ಹುಟ್ಟಾಗ್ತಾ ಇರುತ್ತೆ ಒಳಗೆ. ದೈತ್ಯರು ಕೂತಿರ್ತಾರೆ, ಅವರೇ ಪೂರ್ವಪಕ್ಷ ಮಾಡೋದು, ಯಾಕೆ ಸುಮ್ಮನೆ ಮಾಡ್ತೀಯ, ಹೋಗು ಬಿಟ್ಟು ಬಿಡು ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನು ಸತಿ ಪಡಿಬೇಕು. ಹೇಗೆ ಹಿರಿಯರೆಲ್ಲ ಪಡೆದಿದ್ದಾರೆ, ಜ್ಞಾನಿಗಳೆಲ್ಲ ಈ ನಾಮಸ್ಮರಣೆಯಿಂದ ಸುಖ ಪಡೆದಿದ್ದಾರೆ, ನನಗೂ ಬರುತ್ತೆ, ಖಂಡಿತವಾಗಿ ಬಂದೇ ಬರುತ್ತೆ. ಆ ಚಿಂತನೆಯಿಂದ ಬಂದಾಗ ಒಂದು ದಿವಸ ನಮ್ಮಲ್ಲಿ ಸುಖ ಪ್ರವಾಹ ಶುರುವಾಗುತ್ತೆ. ಆ ಭಗವಂತನ ಚಿಂತನೆಯಲ್ಲಿ ಸುಖ ಪ್ರವಾಹ ಶುರುವಾದ ಕೂಡಲೇ ನಮ್ಮ ಮನಸ್ಸು ದೇವರಲ್ಲೇ ಇರಲಿಕ್ಕೆ ಶುರುವಾಗುತ್ತೆ. ಅದನ್ನ ಒಂದು ಕಥೆ ಹೇಳುತ್ತಾರೆ. ಒಬ್ಬ ಒಳ್ಳೆ ಸೌಂದರ್ಯ ಉಪಾಸಕ, ಅವನಿಗೆ ಸೌಂದರ್ಯದ ಮೇಲೆ ಗುರಿ, ವ್ಯಕ್ತಿಗಳ ಮೇಲಲ್ಲ. ಸೌಂದರ್ಯ ಸುಂದರವಾಗಿರುತ್ತೆ ಸರ್ ನೋಡ್ತಾ ಇರ್ತಾರೆ. ಅವನಿಗೆ ಮದುವೆ ಆಯಿತು, ಹೆಂಡತಿ ತುಂಬಾ ಸುಂದರ. ಅವನು ಎಷ್ಟು ಹೆಂಡತಿಯನ್ನು ನೋಡ್ಕೊಳ್ತಾ ಬಂದ ಅಂದ್ರೆ, ಆಕೆ ಹೊರಗೆ ಹೋದರೆ ಛತ್ರ ಹಿಡ್ಕೊಂಡು ಹೋಗ್ತಾ ಇದ್ದ ಹಿಂದೆ, ಯಾಕೆ ಈ ಸೌಂದರ್ಯ ಕೆಟ್ಟೋಗ್ಬಾರದು ಅಂತ. ಅವಾಗ ಎಲ್ಲರೂ ನೋಡಿ ನಗತಾ ಇದ್ರು, ಅವ್ರು ನೋಡಿ ಇಂತಹ ಹುಚ್ಚರು ಇರ್ತಾರ ಅಂತ. ಎಲ್ಲರೂ ಅಂದುಕೊಂಡ್ರು ಹೆಂಡತಿಯ ಮೇಲೆ ಅಭಿಮಾನ ಇದು ಅಂತಂದುಕೊಂಡ್ರು. ಒಬ್ಬ ಗುರುಗಳು ನೋಡಿದ್ರು, ಅವನನ್ನ ಕರೆದ್ರು, ನಿನಗೆ ಈ ಆಸಕ್ತಿ ಶ್ರದ್ಧೆ ಆ ಸೌಂದರ್ಯದ ಮೇಲೋ ವ್ಯಕ್ತಿಯ ಮೇಲೋ ಅಂತ ಕೇಳಿದ್ರು. ಅವನು ಆಗ ನಾಳೆ ಹೇಳ್ತೀನಿ ಅಂದ. ಮತ್ತು ರಾತ್ರಿ ಎಲ್ಲ ಆಲೋಚನೆ ಮಾಡಿದ, ಬೆಳಿಗ್ಗೆ ಬಂದು ಹೇಳಿದ, ವ್ಯಕ್ತಿಯ ಮೇಲಿಲ್ಲ, ಆ ಸೌಂದರ್ಯದ ಮೇಲೆ ಮಾತ್ರ ನನಗೆ ಆಸಕ್ತಿ ಅಂತ ಕ್ಲಿಯರ್ ಆಗಿ ಹೇಳಿದ. ಅವಾಗಂದ್ರು ಸರಿ, ಇದಕ್ಕಿಂತ ಸೌಂದರ್ಯ ಎಲ್ಲಿ ಸಿಕ್ಕಿಲ್ವ? ಇಲ್ಲ, ಎಲ್ಲ ಕಡೆ ನೋಡ್ತೀನಿ, ಇದೇ ಸೌಂದರ್ಯ ಜಾಸ್ತಿ ಈ ಊರಲ್ಲಿ, ಅದಕ್ಕೆ ಇಲ್ಲೇ ಇದ್ದೇನೆ, ಇದಕ್ಕಿಂತ ಹೆಚ್ಚು ಸೌಂದರ್ಯ ತೋರಿಸಲ. ಏ ಇಲ್ಲ ಇರಲ್ಲ ಅಂದ. ಕರ್ಕೊಂಡು ಹೋದ ರಂಗನಾಥನ ಹತ್ರಿಗೆ, ಸ್ವಾಮಿಯ ದರ್ಶನ ಮಾಡಿಸಿದ. ಅವರೆಂದೂ ನೋಡೇ ಇದ್ದಿಲ್ಲ, ಗುರುಗಳ ಅನುಗ್ರಹದಿಂದ ಒಳಗಿನ ಚಲುವ ಮೂರ್ತಿ ಕಂಡ. ಆ ಸೌಂದರ್ಯ ಕಂಡ ಕೂಡಲೇ ಅವನಿಗೆ ಈ ಸೌಂದರ್ಯ ಎಲ್ಲ ಛೀ ಅನಿಸಿಬಿಡ್ತು. ಆ ಛತ್ರಿ ಬಿಸಾಡಿದ, ಕೃಷ್ಣನ ಹಿಂದೆ ಹೋಗಿಬಿಟ್ಟ. ಇಷ್ಟೇ, ಅಲ್ಲಿ ಸೌಂದರ್ಯ ಇದೆ, ಅಲ್ಲಿ ಸುಖ ಇದೆ, ಅದು ನಮ್ಮ ಮನಸ್ಸಿಗೆ ಪರಿಚಯ ಆಗುವ ಪರ್ಯಂತ ಮಾತ್ರ ಈ ಮನಸ್ಸು ಎಲ್ಲಾ ಕಡೆ ಒಡತಾ ಇರುತ್ತೆ. ಕೃಷ್ಣ ಸುಂದರವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಯೋಗಂ ಯುಂಜನ್, ಉಪಾಯದಿಂದ ಮಯ್ಯಾಸಕ್ತ ಮನಃ, ನನ್ನಲ್ಲೇ ಮನಸ್ಸನ್ನ ಆಸಕ್ತಿ ಬರುವಂತೆ ಮಾಡಯ್ಯ, ಇದನ್ನ ಯೋಗ ಅಂದ್ರು. ಅಂದರೆ ಶ್ರೀಹರಿಯ ಪಾದಾರವಿಂದವನ್ನು ಸತತ ಚಿಂತನೆ ಮಾಡುವುದು, ಹರಿಗೆ ಶರಣಾಗತರಾಗದು, ನೀನೇ ಈ ಮನಸ್ಸನ್ನ ನಿನ್ನ ಕಡೆ ಕರ್ಕೊಂಡು ಹೋಗಬೇಕು ಅಂತ. ಅಂಥ ಮನಸ್ಸನ್ನು ದೇವರಲ್ಲೇ ಇಟ್ಟ ಗುರುಗಳ ಕರುಣೆ ಪಡೆಯೋದು, ದೇವರನ್ನ ಸತತ ಚಿಂತನೆ ಮಾಡೋದು, ಇದು ಹಗಲು ರಾತ್ರಿ ಎಷ್ಟೆಷ್ಟು ಕಾಲ ಆದರೆ ಅಷ್ಟೆಷ್ಟು ಕಾಲ ನಿರಂತರ ನಡೀತಾ ಇರಬೇಕು, ಇದನ್ನ ಸಾಧನ ಅಂತ ಕರೀತಾರೆ. ಅವಾಗ ಎಂದಾದರೂ ಈ ಮನಸ್ಸು ಸದಾ ದೇವರಲ್ಲಿ ಆ ಸುಖವನ್ನ ಪಡೆಯಲಿಕ್ಕೆ ಅಭ್ಯಾಸ ಆಗುತ್ತೋ, ಆ ಸುಖ ಜಾಸ್ತಿ ಅಂತ ಮನಸ್ಸಿಗೆ ಚೆನ್ನಾಗಿ ಕನ್ಫರ್ಮೇಶನ್ ಬರುತ್ತೋ, ಅವಾಗ ಮನಸ್ಸು ಅದಕ್ಕೆ ಸುಖ ಇಲ್ಲಿ ಏನು ಸಿಗ್ತಾ ಇದೆ ಸಂಸಾರದಲ್ಲಿ, ಸ್ವಲ್ಪ ಸಿಗ್ತಾ ಇದೆ, ಸ್ವಲ್ಪ ಹೊತ್ತೇ ಸಿಗುತ್ತೆ, ಅದು ಯಾವುದೇ ಸಿಗಲಿ ಸುಖ ಹೋಗುತ್ತೆ, ಹೋದುಕೊಳ್ಳೆ ಊಟಕ್ಕೆ ಕೂತರೆ ಸ್ವಲ್ಪ ಹೊತ್ತು, ಅದ ಮೇಲೆ ಬೇಡ ಅನ್ಸಿಬಿಡುತ್ತೆ. ಅದು ಯಾವುದೇ ಇರಲಿ, ಅದು ಯಾವುದೇ ಇರಲಿ, ಯಾವುದೇ ಅಂದ್ರೆ ದಾಸರಾಯರು ವಿಭಾಗ ಮಾಡಿಬಿಡ್ತಾರೆ, ಮ್ಯಾಕ್ಸಿಮಮ್ ಸುಖ ಸಿಗುವಂಥದ್ದು ಯಾವ್ದ್ಯಾವುದು ಈ ಜನಕ್ಕೆ ಹೇಳುತ್ತಾರೆ, ಆಹಾರ ನಿದ್ರಾ ಮೈಥುನಗಳಿಗೆ ವಶಗಾಗಿರುವುದು ಈ ಜಗತ್ರಯವು, ಆ ಮೂರಲ್ಲೇ ಸಿಗ್ತಾ ಇದೆ. ಅದರಲ್ಲೂ ಎಲ್ಲ ಕಡೆ ಕೂಡ ಚೂರು ಚೂರೇ ಸಿಗುತ್ತೆ, ಇನ್ನು ಸಿಗಲ್ಲ ಬೇಡ ಅನಿಸಿಬಿಡುತ್ತೆ, ಮತ್ತ ಅದಕ್ಕಾಗಿ ಬರ್ತಾ ಇರುತ್ತೆ. ಹೆಚ್ಚಿಗೆ ಸುಖ ಎಲ್ಲಿ ಸಿಗ್ತಾ ಇಲ್ಲ, ಇದಕ್ಕೆ ಏಕಪ್ರಕಾರ ಹೆಚ್ಚಿಗೆ ಸುಖ ಒಂದು ಕಡೆ ಸಿಗ್ತಾ ಇದೆ, ಅದು ನಾನ್ ಸ್ಟಾಪ್ ಆಗಿ ಬರುತ್ತೆ ಅಂತ ಅದಕ್ಕೆ ಗೊತ್ತಾದರೆ ಇನ್ನದು ಬಿಡೋದೇ ಇಲ್ಲ. ಎಷ್ಟು ಅದಕ್ಕೆ ಅದರ ಹುಚ್ಚು ಹಿಡಿಯುತ್ತೆ, ಸುಖದ ಹುಚ್ಚು ಮನಸ್ಸಿಗೆ ಅಂದರೆ, ಸದಾ ಸುಖ ಸಿಗತಾ ಇದ್ದರೆ ಹೀರತಾನೇ ಇರಬೇಕು ಅಂತ ಹೊರಡುತ್ತೆ. ಆ ಪ್ರಯತ್ನದಲ್ಲಿ ನಿದ್ದೆಯನ್ನು ಮರೆತು ಬಿಡುತ್ತಾನೆ ಮನುಷ್ಯ. ನಿದ್ದೆಯನ್ನು ಮರೆತು ಸದಾ ದೇವರ ಚಿಂತನೆಯಲ್ಲೇ ತೊಡಗ್ತಾನೆ. ಯಾಕೆ? ಒಂದು ಕಡೆ ಮನಸ್ಸಿಗೆ ಸುಖ ಸಿಗ್ತಾ ಇದೆ. ಇದು ಎಲಿಮೆಂಟರಿ ಸ್ಟೇಜ್. ಏನು ದೇವರ ಚಿಂತನೆಯಲ್ಲಿ ಮನಸ್ಸಿಗೆ ಗೊತ್ತಿಲ್ಲದ ಸುಖ ಸದಾ ಸಿಗ್ತಾ ಇದೆ. ಅವಾಗ ಹೇಳ್ತಾನೆ ಕೃಷ್ಣ, ಈ ರೀತಿಯಲ್ಲಿ ಮದಾಶ್ರಯ, ನನ್ನ ಆಶ್ರಯ ಪಡ್ಕೊಂಡು, ಆಶ್ರಯ ಪಡೆಯೋದು ಅಂದ್ರೆ ನಾನು ಸ್ವತಂತ್ರನಯ್ಯ, ನೀ ಸ್ವತಂತ್ರ, ನೀನೇ ನನ್ನಿಂದ ಈ ಸಾಧನೆ ಮಾಡಿಸಿ ನನ್ನ ಮನಸ್ಸನ್ನ ನಿನ್ನ ಪಾದದಲ್ಲಿ ಸುಖ ಸಿಗತ ಅಲ್ಲೇ ಇರುವಂತೆ, ಜಿಗಣಿ ಹತ್ತಿದಂತೆ ನಿನ್ನ ಪಾದದಲ್ಲೇ ಸುಖಕ್ಕಾಗಿ ಒದ್ದಾಡುತ್ತೆ ನೋಡಿ. ಇನ್ನ ದೇವರ ತಿಳುವಳಿಕೆ, ದೇವರ ಕುರಿತು ಜ್ಞಾನ ಏನೂ ಬಂದಿಲ್ಲ ಹೆಚ್ಚಾಗಿದ್ದಕ್ಕೆ, ಬರೀ ದೇವರ ಚಿಂತನೆ ಮಾಡಿದಾಗ ಸುಖ ಸಿಗ್ತಾ ಇದೆ. ಇಷ್ಟರ ಈ ಸ್ಟೇಜ್ಗೆ ಬಂದ್ರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರು. ಮತ್ತೆ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ, ಯಾವ ಸ್ಟೇಜಲ್ಲಿ ಇದ್ದೀವಿ ನಾವು? ಇದೂ ಗೊತ್ತಿಲ್ಲದ ಸ್ಟೇಜಲ್ಲಿ ನಾವು ಇದ್ದು ಕೊನೆಗೆ 80, 70, 90 ಆಗಿ ಸಾಯ್ಲಿಕ್ಕೂ ಸಿದ್ಧ ಆಗಿದ್ದೇವೆ. ಆ ಭಗವಂತನ ನಾಮಸ್ಮರಣೆಯಲ್ಲಿ ಅಪರೂಪದ ಆನಂದ ಬರುತ್ತೆ ಎಂಬುದು ಕೇಳಿದ್ರೂ ಪ್ರಯತ್ನ ಮಾಡದೆ ಅದನ್ನು ಪಡೆಯದೆ ಕೊನೆಗೆ ಪ್ರಾಣ ಬಿಡುವ ಹಂತಕ್ಕೆ ಬರ್ತಾ ಇದ್ದೇವಲ್ಲ, ಅದನ್ನ ಕೃಷ್ಣ ಹೇಳ್ತಾನೆ. ಯೋಗಂ ಯುಂಜನ್ ಮದಾಶ್ರಯ ಮೈ ಆಸಕ್ತ ಮನಃ, ನನ್ನಲ್ಲೇ ಮನಸ್ಸು ಆಸಕ್ತ ಆಗ್ತಾ ಬರ್ತಾ ಇದೆಯಾ, ಆವಾಗ ತಿಳ್ಕೋಬೇಕಾಗಿದ್ದು ನಾನು ಹೇಳುತ್ತೇನೆ ಅಂದ್ರು. ಅದಕ್ಕೆ ಶಾಸ್ತ್ರಕ್ಕೆ ಹೋದಾಗ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದರೆ, ದೇವರ ಜಿಜ್ಞಾಸ ಮಾಡಬೇಕಾದರೆ ಏನಿರಬೇಕು? ಅಥ ಅಂದ್ರು. ಅಥ ಅಂದ್ರೆ ಅಧಿಕಾರ ಸಂಪತ್ತಿನಂತರಂ, ಅಧಿಕಾರ ಸಂಪತ್ತಿ ಬಂದ ಮೇಲೆ, ಅಧಿಕಾರ ಬಂದ ಮೇಲೆ ಈ ಬ್ರಹ್ಮನ ಜಿಜ್ಞಾಸ ಮಾಡುವಂದ್ರು. ಅಧಿಕಾರ ಅಂದ್ರೆ ಏನ್ರಿ? ಒಂದು ಮೂರೆಳಿ, ಒಂದೆಲ್ಲ ಆರೆಳಿ ಜನವಾರ ಹಾಕೊಂಡು ಒಂದಿಷ್ಟು ಗಾಯತ್ರಿ ಅದು ಮಾಡಿಕೊಂಡಿದ್ರೆ ಸಾಕಾ? ಇನ್ನೇನಾದ್ರೂ ಬೇಕಾ ಅಂದ್ರೆ ಹೇಳ್ತಾರೆ, ಶಮ ದಮಾದಿ ಸಾಧನ ಸಂಪತ್ತನಂತರಂ ಅಂತಾರೆ. ಏನ್ರಿ ಶಮ ದಮ ಅಂದ್ರೆ? ಶಮ ಅಂಬುದಕ್ಕೆ ಮಿನಿಮಮ್ ಅಲ್ಲಿ ಕೊಡ್ತಾರಲ್ಲಿ, ಶಮೋ ಮನ್ನಿಷ್ಠತಾ ಬುದ್ಧೇ. ಇಲ್ಲಿ ದೇವರಲ್ಲೇ ಮನಸ್ಸಿಡೋದು ಎರಡು ರೀತಿ. ದೇವರ ಕುರಿತು ಎಲ್ಲ ಗೊತ್ತಾಗಿ ದೇವರಲ್ಲಿ ಮನಸ್ಸಿಟ್ರೆ ಮತ್ತು ದೇವರ ಜಿಜ್ಞಾಸೆಯಾಗಿ, ಅಂದ್ರೆ ಬ್ರಹ್ಮ ಜಿಜ್ಞಾಸ ದೇವರ ಕುರಿತು ಇನ್ನ ಗೊತ್ತಾಗಿಲ್ಲ ಪೂರ್ಣವಾಗಿ, ಜಿಜ್ಞಾಸ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾನೆ. ಅವನ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಅಂದ್ರೆ ದೇವರಲ್ಲಿ ಮನಸ್ಸಿರಬೇಕು ಅಂದ್ರು. ಅವಾಗ ಮತ್ತೂ ಬರುತ್ತೆ, ದೇವರ ಕುರಿತು ಗೊತ್ತೇ ಆಗದೆ ದೇವರಲ್ಲೇ ಮನಸ್ಸು ಹೇಗಿರ್ಲಿಕ್ಕೆ ಸಾಧ್ಯ? ಹೀಗೆ ಯೋಗಂ ಯುಂಜನ್ ಮದಾಶ್ರಯ, ಆ ಭಗವಂತನಲ್ಲೇ ಮನಸ್ಸು ಬರ್ಲಿಕ್ಕೆ ಶುರುವಾಯಿತು. ಆವಾಗ ಮನಸ್ಸಿಗೆ ಅನ್ನಿಸ್ತಾ ಬರುತ್ತಂತೆ, ಇವನ ಸ್ಮರಣೆ ಮಾಡಿದರೇನೆ ಇಷ್ಟು ಬರ್ತಾ ಇದೆ, ಇವನೆಂಥವ ಅಂತ ದೇವರ ಕುರಿತು ತಿಳ್ಕೊಳ್ಳಿಕ್ಕೆ ಮನಸ್ಸು ಹಂಬಲ ಪಡುತ್ತೆ. ಅಂಥವರು ಜ್ಞಾನಿಗಳತ್ರ ಹೋದಾಗ ಆವಾಗ ಶಾಸ್ತ್ರ ಅವರಿಗೆ ಶುರುವಾಗುತ್ತೆ. ಅಂಥವರಿಗೆ ಹೇಳಿದ್ದು ಹೇಳಿದಂತೆ, ಹೇಗೆ ಆ ಫೋಟೋ ತೆಗೆಯುವಾಗ ಫಿಲ್ಮ್ ಇರುತ್ತೆ, ಒಂದು ಸಲ ಶಟ್ಟರ್ ಓಪನ್ ಆದ್ರೆ ಅದು ಏನಿದ್ರು ಅದು ಪ್ರಿಂಟ್ ಬಿಡುತ್ತೆ ಅದರ ಮೇಲೆ, ಆ ಥರ ಆ ಮನಸ್ಸು ಶುದ್ಧ ಆದ ಕೂಡಲೇ ದೇವರಲ್ಲೇ ಮನಸ್ಸಿಟ್ಟು ಇಟ್ಟು ಮನಸ್ಸು ಶುದ್ಧ ಆಗಿರುತ್ತೆ. ಅವಾಗ ಗುರುಗಳು ಹೇಳಿದ್ದೆಲ್ಲ ಒಳಗೆ ಕೂತೇ ಬಿಡುತ್ತೆ, ಮತ್ತ ಅದನ್ನ ಎರಡು ಮೂರು ಸಲ ಚಿಂತನೆ ಅದೇನಿಲ್ಲ, ಹೇಳಿದ್ದು ಹೇಳಿದಂತೆ ಕೂಡುತ್ತೆ, ಹೇಳಿದಂತೆ ಅನುಷ್ಠಾನಕ್ಕೆ ಬಂದ್ಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ಸೃಣು. ಸಂಶಯವಿಲ್ಲದೆ ಸಮಗ್ರವಾಗಿ, ಸಮಗ್ರ ಅಂದ್ರೆ ನಿನ್ನ ಯೋಗ್ಯತೆಗೆ ತಕ್ಕಂಥ ಸಮಗ್ರ, ಅದರಲ್ಲಿ ಸಂಶಯ ಇರಬಾರದು. ನಮಗೆ ಹೊಟ್ಟೆಗೆ ಎಷ್ಟಿದೋ ಅಷ್ಟು ತಿನ್ನಬೇಕು, ಎಷ್ಟು ಹೊಟ್ಟೆ ತುಂಬ ತಿನ್ನಬೇಕು. ಹೊಟ್ಟೆ ತುಂಬ ತಿಂದ್ರ ಅಂದ್ರೆ ಪಕ್ಕವ್ರನ್ನ ಕೇಳ್ತೀವಿ, ನೀವು ಹೊಟ್ಟೆ ತುಂಬ ತಿಂದ್ರ? ಹೌದು, ನಾವು ಹೊಟ್ಟೆ ತುಂಬ ತಿಂದ್ವಿ, ಆದ್ರೆ ಕ್ವಾಂಟಿಟಿ ಅವರು ಜಾಸ್ತಿ ನಮ್ಗೆ ಕಡಿಮೆ. ಆದರೆ ಒಂದೇ ಶಬ್ದ, ಇಬ್ಬರು ಹೊಟ್ಟೆ ತುಂಬವೇ ತಿಂದಿದ್ದು, ಹೊಟ್ಟೆ ಸೈಜೆ ಆಚೆ ಈಚೆ ಆಯಿತು. ಅದಕ್ಕೆ ಹೇಳ್ತಾರೆ ಅಸಂಶಯಂ ಸಮಗ್ರಂ, ಸಮಗ್ರವಾಗಿ ನಾ ತಿಳದೆ ಅಂದ್ರೆ ನನ್ನ ಯೋಗ್ಯತೆ ಎಷ್ಟಿದೋ ಅಷ್ಟು ಪೂರ್ಣವಾಗಿ ತಿಳದೆ. ಹಾಗೆ ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪೂರ್ಣವಾಗಿ ಸಂಶಯವಿಲ್ಲದೆ ನನ್ನನ್ನು ಹೇಗೆ ತಿಳಿಯಲಿಕ್ಕಾಗುತ್ತೋ ಆ ಯೋಗವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇದು ಕೃಷ್ಣ ಹೇಳತಕ್ಕಂತಹ ಅದ್ಭುತವಾದ ಯೋಗ. ಹೇಳುತ್ತಾನೆ. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ಭಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವ ನೇಹ ಭೂಯೋ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ನಿನಗೆ ಜ್ಞಾನವನ್ನು ಕೊಡುತ್ತೇನೆ, ವಿಜ್ಞಾನ ಸಹಿತವಾದ ಜ್ಞಾನವನ್ನು ಕೊಡುತ್ತೇನೆ. ಸವಿಜ್ಞಾನಂ ಜ್ಞಾನಂ ತೇಹಂ ಇದಂ ವಕ್ಷ್ಯಾಮಿ ಅಶೇಷತಃ. ಅಶೇಷತಃ ಅಂದ್ರೆ ನಿನಗೆಷ್ಟೆಲ್ಲ ಗೊತ್ತಾಗಬೇಕೋ ಅಷ್ಟೆಲ್ಲ ಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಜ್ಞಾನ. ಆ ಜ್ಞಾನ ಹೇಗಿರಬೇಕು? ವಿಜ್ಞಾನ ಸಹಿತವಾಗಿ ಹೇಳುತ್ತೇನೆ. ವಿಜ್ಞಾನ ಅಂದ್ರೆ ಏನು ಹೇಳ್ತಾರೆ? ವಿಶೇಷೇಣ ಜ್ಞಾತವ್ಯ ಮಹಾತ್ಮ್ಯವೇ ವಿಜ್ಞಾನ ಅಂದ್ರು. ಏನಿದು ವಿಜ್ಞಾನ? ಈ ವಿಜ್ಞಾನ ಶಬ್ದಕ್ಕೆ ಅರಣ್ಯಕಾಚಾರ ಒಂದು ಮಾತನ್ನ ಪ್ರಯೋಗ ಮಾಡುತ್ತಾರೆ ಬಂಧಕ ಪ್ರಕರಣದಲ್ಲಿ. ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿರುವ ಭಗವದ್ ರೂಪ ಒಂದಿದೆ, ಅದಕ್ಕೆ ಹರಿ ಅಥವಾ ಬಿಂಬ ಅಂತ ಹೆಸರು. ಇದರ ಜ್ಞಾನವೇ ವಿಜ್ಞಾನ. ಏತದ್ ಜ್ಞಾನಮೇವ ಹಿ ವಿಜ್ಞಾನಮಿತಿ ಗೀಯತೆ. ಇದರ ಜ್ಞಾನವನ್ನೇ ವಿಜ್ಞಾನ ಅಂತ ಕರೀತಾರೆ. ಏತದ್ ಜ್ಞಾನಾದೇವ ಚ ಮೋಕ್ಷ. ಆ ಬಿಂಬನ ಜ್ಞಾನಕ್ಕೆ ಹೆಸರು ವಿಜ್ಞಾನ. ಹಾಗಾದರೆ ಬರೀ ಜ್ಞಾನ ಅಂದ್ರೆ ಅರ್ಥ ಏನು ಅಂದರೆ, ಭಗವಂತನ ಬಿಂಬ ಅಲ್ಲದೆ ಇತರ ರೂಪಗಳ ಪರಿಚಯ, ಅದು ಜ್ಞಾನ. ಬಿಂಬನ ಪರಿಚಯ ವಿಜ್ಞಾನ. ಆ ವಿಜ್ಞಾನ ಎರಡು ರೀತಿ. ನೀತ ಗುರುಗಳು ಸಿಕ್ಕ ಮೇಲೆ ಬರುವ ವಿಜ್ಞಾನ ಒಂದು, ನೀತ ಗುರುಗಳು ಸಿಗಲಿಕ್ಕೆ ಮೊದಲು ಬರುವ ವಿಜ್ಞಾನ ಒಂದು. ಅರಣ್ಯಕಾಚಾರ್ಯರು ಬಿಂಬೋಪದೇಶ ಪ್ರಕರಣ ಅಂತ ಭಾಗವತ್ ಸಾರೋದ್ಧಾರದಲ್ಲಿ ಹೇಳುತ್ತಾ ಬಿಂಬನ ಲಕ್ಷಣಗಳೆಲ್ಲ ಪರಿಚಯ ಮಾಡುತ್ತಾರೆ. ಅಯ್ಯೋ ನಮ್ಗಿನ್ನ ನೀತ ಗುರುಗಳೇ ಬಂದಿಲ್ಲ, ಅವಾಗ ಹೇಳ್ಬಿಡ್ತಾರೆ ನಮ್ಗೆ ಅಂದ್ರೆ, ಇಲ್ಲಯ್ಯ ಇದು ಸಾಮಾನ್ಯ ಪರಿಚಯ. ಬಿಂಬದ ಸಾಮಾನ್ಯ ಪರಿಚಯ ಮಾಡಿಕೊಡುತ್ತೇವೆ, ಅದನ್ನೇ ಉಪಾಸನೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ನಂತರ ನೀತ ಗುರುಗಳು ಬಂದ ಮೇಲೆ ವಿಶೇಷವಾಗಿ ಬರುತ್ತೆ. ಈಗ ಎಲ್ಲಾ ಅವತಾರ ರೂಪಗಳ ಕುರಿತ ಜ್ಞಾನ, ಅದಲ್ಲದೆ ಬಿಂಬನ ಕುರಿತಾದ ವಿಶೇಷ ಜ್ಞಾನ, ಅದರಲ್ಲೂ ತೀವ್ರವಾದದ್ದು ನೀತ ಗುರುಗಳು ಕೊಟ್ಟ ಮೇಲೆ ಬರುತ್ತೆ. ಯಜ್ಞಾತ್ವ ನೇಹ ಭೂಯೋನ್ಯತ ಜ್ಞಾತವ್ಯ ಅವಶಿಷ್ಯತೆ. ನಿನಗೆ ಇದು ತಿಳ್ಕೊಂಡ ಮೇಲೆ ಇನ್ಯಾವುದು ತಿಳಿಯಬೇಕಾಗಿದ್ದು ಉಳಿಯೋದಿಲ್ಲಯ್ಯ, ಅಂತಹದ್ದು ನಿನಗೆ ಹೇಳಿಕೊಡುತ್ತೇನೆ ಅಂತ ಕೃಷ್ಣ ಹೇಳಿದ. ಇನ್ನು ಹೇಳುತ್ತಾರೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅರ್ಥ, ಸಾವಿರಾರು ಮನುಷ್ಯರಿದ್ದರೆ ಅವರಲ್ಲಿ ಒಬ್ಬ ನನಗಾಗಿ ಪ್ರಯತ್ನ ಪಡುತ್ತಾರೆ, ಒಬ್ಬ ನನಗಾಗಿ ಪ್ರಯತ್ನ ಪಡುತ್ತಾರೆ. ಆ ಪ್ರಯತ್ನ ಪಡುವವರಲ್ಲೂ ಕೂಡ ಒಬ್ಬನೇ ನನ್ನ ಚೆನ್ನಾಗಿ ತಿಳಿಯುತ್ತಾನೆ ಅಂತ ಕೃಷ್ಣ ಹೇಳಿದ. ಇದು ಕೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಅಂದ್ರೆ, ಸಾವಿರಾರು ಜನರ ಮಧ್ಯೆ ಒಬ್ಬ ಪ್ರಯತ್ನ ಪಡ್ತಾನೆ, ಅಂತ ಪ್ರಯತ್ನ ಪಡುವವರು ಸಾವಿರಾರು ಇದ್ರೂ ಕೂಡ ಅವರಲ್ಲಿ ಒಬ್ಬರೇ ದೇವರನ್ನು ತಿಳಿಯಲಿಕ್ಕಾಗುತ್ತೆ ಅಂದ್ರೆ ನಮಗಂತೂ ಆಗಲ್ಲ ಅಂತ ಕನ್ಫರ್ಮೇಶನ್ ನಮ್ಮ ತಲೆಯಲ್ಲಿ ಬರುತ್ತೆ. ಸುಮ್ಮನೆ ಆಗೋಣ ಪ್ರಯತ್ನ ಮಾಡೋದು, ಅವನು ಸಿಗೋದಿಲ್ಲ ಅಂತ ಅವನೇ ಹೇಳ್ತಾ ಇದ್ದಾರೆ, ಮತ್ತೆ ನಾವು ಯಾಕೆ ಮಾಡಬೇಕು ಅಂತ ನಿರಾಶರಾಗುವ ಸಂದರ್ಭ. ಯಾಕೆ? ಮೇಲೆ ತೋರುವ ಅರ್ಥ ಅಪಾರ್ಥ ಆದರೆ. ಅದಕ್ಕೆ ಹೇಳುತ್ತಾನೆ ಕೃಷ್ಣ, ಒಂದು ನೋಡಿ, ಕರಕೊಂಡು ಬಂದ ಜೀವರಾಶಿಗಳಲ್ಲಿ ಮೋಕ್ಷ ಯೋಗ್ಯ ಜೀವರಾಶಿಗಳು ಅಂತ ಇರಲೇಬೇಕಾ? ಅವರಿಗೆ ಮೊದಲನೇ ಜನ್ಮ ಒಂದು ಕೊಳ್ಳೆ ಮೋಕ್ಷ ಕೊಡ್ತಾನೆ? ಕೊಡಲ್ಲಲ್ಲ. ಹಾಗಾದರೆ ಅವರಿಗೆ ಮೋಕ್ಷ ಕೊಡ್ತಾನೆ ಇಲ್ವಾ? ಕೊಟ್ಟೇ ಕೊಡ್ತಾನೆ, ಅದಕ್ಕೆ ಕರ್ಕೊಂಡು ಬಂದದ್ದು. ಹಾಗಾದರೆ ಪ್ರತಿಯೊಬ್ಬ ಜೀವರಾಶಿಯ ಕುರಿತು ಹೇಳುವ ಶ್ಲೋಕವಿದು. ಏನದು? ಮನುಷ್ಯಾಣಾಂ ಸಹಸ್ರೇಶು, ಅಂದರೆ ಸಾವಿರಾರು ಜನ್ಮಗಳು ಈ ಜೀವಿಗೆ ಬಂದ ಮೇಲೆ ಏನು, ನಾನಾ 83 ಲಕ್ಷ ಯೋನಿಗಳಲ್ಲಿ ಬಂದ ಜನ್ಮಗಳ ಲೆಕ್ಕ ಇಲ್ಲ, ನಂತರ ಪುಣ್ಯ ಗಳಿಸಿ ಗಳಿಸಿ ಮನುಷ್ಯರ ಜನ್ಮದಲ್ಲೇ ಸಾವಿರಾರು ಜನ್ಮಗಳು ಜೀವ ಎತ್ತಿದ ಮೇಲೆ ಅವನಿಗೆ ಒಂದು ಜನ್ಮದಲ್ಲಿ ಅವನಿಗೆ ದೇವರ ಕುರಿತು ಪ್ರಯತ್ನ ಮಾಡಬೇಕು ಅಂತ ಅವನಿಗೆ ತಲೆಗೆ ಬರುತ್ತೆ. ಇದು ಇದನ್ನ ಅರಣ್ಯಕಾಚಾರ ಒಂದು ಕಡೆ ಹೇಳುತ್ತಾರೆ. ಸಾವಿರಾರು ಜನ್ಮಗಳು ಕಳೆದ ಮೇಲೆ ಅವನಿಗೆ ದೇವರನ್ನ ನಾನು ಕಾಣಲೇಬೇಕೆಂಬ ಇಚ್ಛಾ, ಇನ್ನ ಪ್ರಯತ್ನ ನಡೆದಿಲ್ಲ, ಸಾಧನೆಯನ್ನ ಆಗಲಿಲ್ಲ, ಇಚ್ಛಾ ಬರುತ್ತೆ. ಯಾರಿಂದ? ಭಾರತೀ ದೇವಿಯ ಅನುಗ್ರಹದಿಂದ, ಮುಖ್ಯ ಪ್ರಾಣ ದೇವರ ಅನುಗ್ರಹದಿಂದ ಜೀವಿಗೆ ಒಂದು ಜನ್ಮದಲ್ಲಿ ಇಚ್ಛಾ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದನ್ನು ಕೃಷ್ಣ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಆ ಪ್ರಯತ್ನಕ್ಕಾಗಿ ಮನಸ್ಸು ಬಂತು. ಯತತಾಮಪಿ ಸಿದ್ಧಾನ ಅಂದರೆ ಅನೇಕ ಮತ್ತು ಆ ಭಗವಂತನಿಗಾಗಿ ಪ್ರಯತ್ನ ಮಾಡುವ ಜನ್ಮಗಳು ಸತತ ಸತತ ಬರ್ತಾ ಬಂದರೆ, ಅಲ್ಲಿ ಪ್ರಯತ್ನ ಮಾಡಿದರೆ ಆವಾಗ ಯಾವುದೋ ಒಂದು ಜನ್ಮದಲ್ಲಿ ವಿಶೇಷವಾಗಿ ಮಾಂ ವೇತ್ತಿ ತತ್ವತಃ, ಅವನಿಗೆ ಯೋಗ್ಯತೆ, ಸ್ವರೂಪ ಯೋಗ್ಯತೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅವ ಪಡೆಯುತ್ತಾನೆ. ಮೇಲ್ನೋಟಕ್ಕೆ ನೋಡಿದಾಗ ಹೀಗೆ ಪಡೆದವರು ಎಷ್ಟಿದ್ದಾರೆ? ಬಂದ ಜೀವರಾಶಿ ಅನಂತ, ಅನಂತದಲ್ಲಿ ಯಾರೋ ಒಬ್ಬ ಅಂತ ಕಾಣತ್ತೆ. ಆದರೆ ಆ ಅನಂತ ಜೀವರಾಶಿಯಲ್ಲಿ ಸಜ್ಜನರೆಲ್ಲ ಬರಲೇಬೇಕಲ್ಲ, ಅದು ನೋಡಿದಾಗೆಲ್ಲ ಕಾಣಿಸ್ತಾನೆ ಇರ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು. ಅಂದ್ರೆ ಇನ್ನಾ ಸಿದ್ಧಿಗಾಗಿ ಪ್ರಯತ್ನ ಮಾಡುವವರು ತುಂಬಾ ಇರುವಾಗ ಪಡೆದವ ಒಬ್ಬ ಅಂತ ಕಾಣುತ್ತಾನೆ. ಅದೇ ದೃಷ್ಟಿಯಲ್ಲಿ ಹೇಳಿದಷ್ಟೇ ಹೊರತು ಮಿಕ್ಕವರಿಗೆಲ್ಲ ಬರಲ್ಲ ಅಂತ ಕೃಷ್ಣ ಎಂದು ಹೇಳಿಲ್ಲ. ಇಲ್ಲಿ ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಶಾಸ್ತ್ರ ಅಧ್ಯಯನ ಮಾಡಿದವರು ತುಂಬಾ ಇರಬಹುದು, ಶಾಸ್ತ್ರ ಅಧ್ಯಯನ ಮಾಡಿದವರು ತುಂಬಾ ಇರಬಹುದು. ಆ ಅಧ್ಯಯನ ಮಾಡಿದನ್ನ ಅನುಭವಕ್ಕಿಡಲಿಕ್ಕೆ ಪ್ರಯತ್ನ ಮಾಡುವವರು ಬಹಳ ಕಡಿಮೆ ಒಬ್ಬರಿರ್ತಾರೆ. ಅಂಥ ಅನುಭವಕ್ಕಿಡಲಿಕ್ಕೆ ಪ್ರಯತ್ನ ಮಾಡುವಂತಹ ಸಿದ್ಧರೇನಿರ್ತಾರೆ ಅಂಥವರ ಮಧ್ಯ ಯಾರೋ ಒಬ್ಬರು ಪೂರ್ಣವಾಗಿ ಅವರ ಯೋಗ್ಯತೆಯಷ್ಟು ನನ್ನನ್ನು ತಿಳಿಯುತ್ತಾರೆ ಎಂಬುದನ್ನ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಜ್ಞಾನವನ್ನ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ನಾನು ಎಲ್ಲೆಲ್ಲಿದ್ದೇನೆ ಅದು ತಿಳಿದು ನಾನು ದೇವರು ಒಂದು ಕೂಡಲೇ ತಲೆ ಓಡೋದೇ ಒಂದ ದೇವರ ಪೆಟ್ಟಿಗೆ, ಒಂದ ದೇವರ ಚಿತ್ರಪಟಕ್ಕೆ, ಒಂದ ದೇವಸ್ಥಾನಕ್ಕೆ. ಆ ಮೂರು ಬಿಟ್ಟು ಎಲ್ಲಿಗೂ ಹೋಗಲ್ಲ, ಇಲ್ಲ ಕ್ಷೇತ್ರಕ್ಕೆ ಹೋಗ್ಬಿಡುತ್ತಷ್ಟೇ. ನಮ್ಮೊಳಗೆ ಸ್ವಾಮಿ ಇದ್ದಾನೆ ಗೊತ್ತು, ನಮಗೆ ಯಾಕೆ ಗೊತ್ತಿಲ್ಲ, ಎಲ್ಲ ಪುರಾಣಗಳು ಕೇಳಿ ಎಕ್ಸ್ಪರ್ಟ್ಸ್ ಆಗಿರ್ತೀವಿ ನಾವು. ದೇವರೆಲ್ಲಿದ್ದಾರೆ ಅಂತ ಕೇಳಿದ ಕೂಡಲೇ ಎಲ್ಲಿರಲಿ, ದೇವರು ಎಲ್ಲಾ ಕಡೆ ಇದ್ದಾರೆ. ಹೌದಾ? ಎಲ್ಲೆಲ್ಲಿದ್ದಾರೆ? ಆಕಾಶದಲ್ಲಿದ್ದಾರೆ, ಅಗ್ನಿಯಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ, ಅಪ್ಪಪ್ಪಾ ಎಲ್ಲ ಹೇಳ್ತೀವಿ. ಕೊನೆಗೆ ಇದು ನೀ ನಿತ್ಯ ಚಿಂತನೆ ಮಾಡ್ತಾ ಇದೀಯಾ ಅದೊಂದು ಕೇಳಬೇಡಿ, ಅದೊಂದಿರಲ್ಲ ನಮಗೆ ಗೊತ್ತು. ಅನುಷ್ಠಾನಕ್ಕಿರಲ್ಲ. ಅನುಷ್ಠಾನ ಅಂದ್ರೆ ಏನು? ಅದನ್ನ ಹೇಳ್ತಾರೆ ಮಾರ್ಕಂಡೇಯ ಋಷಿಗಳು. ಭಗವಂತ ಪ್ರಳಯ ಕಾಲದಲ್ಲಿ ನಿನ್ನ ರೂಪ ನೋಡಬೇಕು ಅಂದಾಗ ಸರಿ ಅಂತ ಹೇಳಿ ಹೋಗ್ತಾನೆ, ಭಗವಂತ ಅದೃಶ್ಯನಾಗ್ತಾನೆ. ಅವಾಗ ಅವರು ಏನು ಮಾಡಿದರು ಅಂದ್ರೆ ಅಲ್ಲಿ ಹೇಳುತ್ತಾರೆ, ಏಕಾಂತದಲ್ಲಿ ಆಶ್ರಮದಲ್ಲಿ ಕೂತುಕೊಂಡು ಏನು ಮಾಡಿದ್ರಪ್ಪ, ಧ್ಯಾನ ಮಾಡಿದ್ರು. ಧ್ಯಾನ ಅಂದ್ರೆ ಏನ್ ಮಾಡಿದ್ರು? ಭಾಗವತ ಪರಿಚಯ ಮಾಡಿಕೊಡುತ್ತೆ. ಅಗ್ನಿಯಲ್ಲಿ ಪಂಚಭೂತಗಳಲ್ಲಿ ಎಲ್ಲಾ ಕಡೆ ಇರುವ ದೇವರನ್ನ ಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಾ ಜೀವರಾಶಿಗಳಲ್ಲಿರುವ ಭಗವದ್ ರೂಪವನ್ನ ಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಮ್ಮೊಳಗಿರುವ ಭಗವದ್ ರೂಪವನ್ನ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಡೀ ಜಗತ್ತನ್ನ ಇವನೇ ನಡೆಸೋದು ಎಂಬುದು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವರೊಬ್ಬರೇ ಕುತ್ಕೊಂಡು ಮಾಡಿದ್ದದು ಧ್ಯಾನ ಅಂದ್ರೆ ಏನು? ಸರ್ವತ್ರ ಇರುವ ಭಗವಂತನ ರೂಪಗಳು, ಆತ ಮಾಡಿಸುವ ಕೆಲಸಗಳು, ಅವನ್ನೆಲ್ಲ ಏಕ ಪ್ರಕಾರವಾಗಿ ತಲೆಯಲ್ಲಿ ತರತಾ ತರತಾ ಅವನಲ್ಲೇ ಮನಸ್ಸಿಟ್ಟಿರೋದೇ ಧ್ಯಾನ ಅಂದ್ರು. ಅದನ್ನೇ ಹೇಳ್ತಾರೆ. ಅವರು ಹಾಗೆ ಕೂತಿದ್ರು, ನಾವು ಬರಬೇಕದು, ಚೂರು 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 ಸೇರಿ 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 ನಮಗೆ ಬರಲೇಬೇಕಾಗುತ್ತೆ. ಅದಕ್ಕೆ ಬರಬೇಕಾದ್ರೆ ಮಿನಿಮಮ್ ಗೊತ್ತಾಗಬೇಕಲ್ಲ. ಕೃಷ್ಣ ಪರಿಚಯ ಮಾಡ್ತಾನೆ, ಭೂಮಿ ಆಪ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟಥ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಈ ರೀತಿಯಾಗಿ ಪ್ರಕೃತಿ ಮೇ ಭಿನ್ನ ಪ್ರಕೃತಿ ಅಷ್ಟಧ. ಅದ್ವೈತಿಗಳಿಗೆ ಖುಷಿಯೋ ಖುಷಿಯೋ. ಇದು ಪ್ರಕೃತಿ ಇದು ಮೇ ನಂದೇ ಅಂದ್ರೆ ನಾನೇ ಪ್ರಕೃತಿ, ಹೇಗೆ ಭಿನ್ನ ನನ್ನ ವಿಶೇಷವಾದ ಈ ಪ್ರಕೃತಿ ರೂಪದಲ್ಲಿ ನಾನು ಬಂದೆ, ಅದು ಎಂಟು ರೀತಿಯಾಗಿ ಭಿನ್ನವಾಗಿದೆ ಅಂತ ಹೇಳುತ್ತಾನೆ. ಅದು ನೋಡಿ ಅವರು ಹೇಳಿದ್ರು ಈ ಶ್ಲೋಕಗಳನ್ನ ಮೇಲ್ನೋಟಕ್ಕೆ ಅಪಾರ್ಥ ಮಾಡಿಕೊಂಡು, ದೇವರೇ ಜಡವಾಗಿ ಪರಿಣಾಮ ಆಗಿದ್ದು, ದೇವರೇ ಜೀವವಾಗಿ ಪರಿಣಾಮ ಆಗಿದ್ದು, ಆ ಜಡದಲ್ಲೂ ದೇವರು ಎಂಟು ರೀತಿ ಇದ್ದಾರೆ ಎಂಬ ವ್ಯಾಖ್ಯಾನ ಇದಕ್ಕೆ ಕೂತಿದೆ. ನೋಡಿ ಅವರ್ಯಾರು ಕಮ್ಮಿ ಅಲ್ಲ, ಎಲ್ಲರೂ ತರ್ಕ ಪಂಡಿತರೇ, ವ್ಯಾಕರಣ ಪಂಡಿತರೇ, ಎಲ್ಲ ಮಹಾಮಹಾ ಮೀಮಾಂಸಾ ಎಲ್ಲ ಮಾಂಸ ಎಲ್ಲ ಮಾಡಿದವರೇ. ಸ್ವಾಮಿ ಸಿಗ್ಲಿಲ್ಲ ಯಾಕ್ರಿ ಅಂದ್ರೆ, ಅಂದ್ರು ವಿದ್ಯೆ ಇದ್ರೆ ಸಾಲದು, ಯೋಗ್ಯತೆ ಇರಬೇಕು ದೇವರನ್ನು ಪಡೆಯಲಿಕ್ಕೆ. ಶ್ರೀಮದ್ ಆಚಾರ್ಯರಿಗೆ ಮಾತ್ರ ಯೋಗ್ಯತೆ ಇತ್ತು, ಇದರ ಅರ್ಥ ಅವರಿಗೆ ಹೊಡೆಯಿತು, ಮಿಕ್ಕವರಿಗೆ ಹೊಡೆಯಲಿಲ್ಲ. ಎಷ್ಟೇ ಶಾಸ್ತ್ರದ ಪರಿಚಯ ಇದ್ರೂ ಕೂಡ ದೇವ ಅವರಿಗೆ ಹೊಡೆಯಲಿಲ್ಲ, ದೂರವಾಗಿಯೇ ನಿಂತ. ಆಚಾರ್ಯರಿಗೆ ಮಾತ್ರ ಹತ್ತಿರ ಆದ. ಅದನ್ನೇ ಆಚಾರ್ಯರಂತಾರೆ, ದೂರ ದೂರತರಂ ಎತ್ತುತ್ತದೆ ವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ಬಂದೇ ಬ್ರಹ್ಮೇಂದ್ರಾದ್ಯ ಅಭಿವಂದಿತಂ. ಪ್ರಕೃತಿ ಎಷ್ಟೋರು ಈ ರೀತಿಯಾಗಿದೆ ಹೇಳ್ತಾನೆ ಕೃಷ್ಣ. ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಅಂದ್ಬಿಟ್ಟ. ಅಲ್ಲ ತತ್ವಗಳೆಷ್ಟು? 24. ಪಂಚ ಜ್ಞಾನೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಇಷ್ಟೆಲ್ಲ ಕೂತಿದೆಯಲ್ಲ ಅದರಲ್ಲೂ. ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಮಹತ್ತತ್ವ, ಅವ್ಯಕ್ತ ತತ್ವ ಇಷ್ಟೆಲ್ಲ ಇರಬೇಕಲ್ಲ ಅಂದ್ರೆ, ಇದು 24 ಆಗತ್ತೆ, 25 ಆಗತ್ತೆ, 16 ಆಗತ್ತೆ, 8 ಆಗುತ್ತೆ, ಏನ್ ಬೇಕಾದ್ರೂ ಮಾಡಬಹುದು ಇದನ್ನ. 21 ಆಗುತ್ತೆ ಅಂದ್ರು ಹೇಗ್ರಿ ಅಂದ್ರೆ, ತತ್ವಗಳೆಷ್ಟು? 24. ಮತ್ತೆ ದಾಸರಾಯರು ಹೇಳಿರುವ ಪಂಚವಿಂಶತಿ ತತ್ವ, ತರತಮ ಪಂಚಕೆಗಳನ್ನು ಹೇಳಿದ ಮತ್ತೆ 25 ತತ್ವ ಆಯ್ತಲ್ಲ. ಹೇಗೆ ಅಲ್ಲಿ ಮನಸ್ಸು ಬುದ್ಧಿ ಎರಡಾಗಿ ಒಡೆದರೆ 25 ಆಗುತ್ತೆ, ಒಂದು ಸೇರಿಸಿದ್ರೆ 24 ಆಗುತ್ತೆ, ಅದನ್ನು 8 ಮಾಡಬಹುದು ಹೇಗ್ರಿ ಅಂತ ಹೇಳಿದ್ರೆ, ಪಂಚಭೂತಗಳನ್ನು ತಗೊಂಡ್ರು ಅದರೊಳಗೆ ತನ್ಮಾತ್ರಗಳು ಸೇರಿಸಿಬಿಟ್ರು, ಇನ್ನು ಉಳಿದದ್ದು ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಎಲ್ಲ ಹೋಗಿ ಮನಸ್ಸಲ್ಲಿ ಸೇರಿತು, ಎಲ್ಲ ಮನಸ್ಸಲ್ಲೇ ಸೇರಿತು. ಹಾಗಾದರೆ ಪಂಚ ಜ್ಞಾನೇಂದ್ರಿಯ ಪಂದಿದು ಪಂಚಭೂತ, ಮನಸ್ಸು ಅಂದ್ರೆ ಮಿಕ್ಕ ಎಲ್ಲ ಬಂತು, ಇನ್ನು ಉಳಿದದ್ದೇನು? ಬುದ್ಧಿ, ಅಹಂಕಾರ. ಅಲ್ಲ ಮಹತ್ತತ್ವ ಅದು ಅವೆಲ್ಲ ಅಹಂಕಾರದಲ್ಲೇ ಸೇರಿಕೊಳ್ತು. ಸೇರಿಕೊಂಡ್ರೆ ಎಷ್ಟಾಯ್ತು? 8. 24 = 8 ಅಂತ ಹೇಳಿ ಒಂದರಲ್ಲಿ ಒಂದು ಪ್ಯಾಕ್ ಮಾಡಿಬಿಟ್ರೆ ಎಲ್ಲ 8 ಆಯಿತು. ನಮ್ಮವರು ಇರ್ತಾರೆ ಪ್ಯಾಕ್ ಮಾಡಿ ಬರಲ್ಲ ಬಟ್ಟೆಗಳು, ಆ ಪ್ಯಾಕ್ ಮಾಡಿಕ್ ಬರಲ್ಲ, ಎಲ್ಲ ತುರುಕ್ತಾ ಇರ್ತಾರೆ, ಅಪ ಅಂತ ಇರ್ತಾರೆ. ಅಂಥ ಕಾಲಕ್ಕೆ ಗಂಡನು ಮಕ್ಕಳು ಯಾರಾದ್ರೂ ಬರ್ತಾರೆ ಬಂದು ಅದನ್ನು ಸೆಟ್ ಮಾಡೋ ಕಾಲಕ್ಕೆ ಆಗಲ್ಲ ಅಂತ ಹೇಳಿ ಒಂದರಲ್ಲಿ ಒಂದು ಸೆಟ್ ಮಾಡಿದರೆ ಇನ್ನ ಅದೆಲ್ಲ ಹೋಗಿ ಇನ್ನಷ್ಟು ಜಾಗ ಉಳಿಯುತ್ತೆ. ಇಷ್ಟೆಲ್ಲ ಹೋಯಿತು, ಒಳಕ್ಕೆ ಸೆಟ್ ಮಾಡಿದ್ರೆ ಹೋಯಿತು. ಆ ಸೆಟ್ ಮಾಡೋನು ಸ್ವಾಮಿ ಇದ್ದಾನೆ, ಅದು 24 ಬಿಡಿಸ್ತಾನೆ, 25 ಬಿಡಿಸ್ತಾನೆ, 16 ಮಾಡ್ತಾನೆ, ಆದಮೇಲೆ 8 ಬಿಡಿಸಿದ ಹೇಳ್ತಾರೆ. ಈ 8 ಕೂಡ ಪ್ರಕೃತಿ ಅಷ್ಟಥ ಮೇ ಭಿನ್ನ ಅಂತ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಮೇ ಭಿನ್ನ ಅಂದ್ರೆ ಮೇ ಅಂದ್ರೆ ಹೇಳ್ತಾ ಇದ್ದಾರೆ ಅರ್ಥ ರಾಘವೇಂದ್ರ ಸ್ವಾಮಿಗಳು. ಮತ್ಪ್ರೇರಿತ, ನನ್ನಿಂದ ಪ್ರೇರಿತವಾದ ಪ್ರಕೃತಿ 8 ರೀತಿ ಹೇಳ್ತಾರೆ. ಇಲ್ಲ ರೀ, ಮೇ ಅಂದ ನಂದೇ ಅಂತ ಹೇಳ್ಬೇಕಲ್ಲ, ನನ್ನಿಂದ ಪ್ರೇರಿತ ಅಂತ ಯಾಕೆ ಹೇಳಿದ್ರಿ? ಅವಾಗ ಹೇಳ್ತಾರೆ, ಹಾಲು ಮಾರತಾ ಇರ್ತಾನವ, ಹಾಲು ಮಾರತಾ ಇರ್ತಾನೆ. ಹಾಲು ಮಾರುವವನನ್ನು ಏನಂತ ಕರಿತೀರಾ? ಹಾಲು ಬಾ ಅಂತ ಕರಿತೀರಿ. ಒಂದು ಹಾಲ, ಅವನ ಹಾಲಲ್ಲ. ಮತ್ತೆ ಹಾಲು ಅಂತ ಕರೆದ್ರೆ ಬೀಲಾಗ್ತಾನ? ಇಲ್ಲ, ಹಾಲು ಅಂತ ಬರ್ತಾನೆ. ಯಾಕೆ? ಹಾಲವನ ಅಧೀನ ಆದ್ದರಿಂದ ಅವನ ಹಾಲು ಅಂತ ಕರೆದದ್ದು. ಹಾಗೆ ಭಗವಂತನ ಅಧೀನ ಪ್ರಕೃತಿ ಆದ್ದರಿಂದ ಪ್ರಕೃತಿಯ ಹೆಸರಿಂದ ನಂದೇ ನಯ್ಯ ಅಂತ ಹೇಳ್ತೀವಿ. ಇವಾಗ ಇದು ನಂದೇ, ಇನ್ನೂ ಒಂದು ಇರುತ್ತೆ ನೋಡಿ, ಯಾರಾದ್ರೂ ಒಬ್ಬರು ಇದ್ದು ನಮ್ ಸರಿ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಬಂದ್ರೆ, ಇನ್ನೊಬ್ಬರು ಇದ್ರೆ ಸ್ವಲ್ಪ ಅವ್ರು ಹೊರಕ್ ಹೋಗ್ಲಿ ಅಥವಾ ನಾವೇ ಹೊರಕ್ ಹೋಗೋಣ ಅಂತ ಅವ್ರು ಹೇಳ್ತಾ ಇದ್ರೆ, ನಾವು ಅವರು ಒಂದೇ, ಇಬ್ರು ಒಂದೇನಾ? ಇಲ್ಲ, ಬೇರೇನೆ. ಒಂದೇ ಅಂತ ಹೇಗೆ? ಇಬ್ಬರ ಮತಿ ಒಂದೇ, ನೀವೊಬ್ಬರೇ ನನಗೆ ಹೇಳಿದ್ರು ಮತ್ತೆ ನಾನು ಅವ್ರಿಗೆ ಹೇಗೆ ಹೇಳೇ ಹೇಳ್ತೀನಿ, ಅದರಿಂದ ಅವರಿದ್ರೆ ಅಡ್ಡಿ ಇಲ್ಲ ಇರಲಿ ಅಂತ ಹೇಳಿಬಿಡ್ತೇವೆ ನಾವು. ಹಾಗೆ ಮೇ ಪ್ರಕೃತಿ ಅಂದರೆ ನನ್ನ ಅಧೀನವಾದ ಪ್ರಕೃತಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ರೀತಿಯೂ ಆಗುತ್ತಲ್ಲ, ಗುರುಗಳ ಅನುಗ್ರಹದಿಂದ ಹೇಳ್ತಾರೆ ಈ ಎಂಟು ಪ್ರಕೃತಿಗಳಿವೆಲ್ಲ, ಈ ಎಂಟು ಪ್ರಕೃತಿಗಳು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯವಾ ಅದನ್ನೇ ಹೇಳಿದ. ಮತ್ಪ್ರೇರಿತ ಅಂದು ಈ ಎಂಟು ಪ್ರಕೃತಿಗಳಲ್ಲಿ ದೇವರದ್ದೇ ಎಂಟು ರೂಪಗಳು ಸೇರಿ, ದೇವರದ್ದೇ ಎಂಟು ರೂಪಗಳು ನಿಂತಿವೆ. ಆ ರೂಪಗಳ ಹೆಸರೇನಯ್ಯ? ಅದಕ್ಕೆ ಹೇಳ್ತಾರೆ ಭೂಮಿಯೊಳಗೆ ಭೂಮಿ ಅಂತ, ನೀರಿನೊಳಗೆ ನೀರು. ಆ ಹೆಸರೇ ಆಯಾ ಹೆಸರಿಟ್ಟುಕೊಂಡು ಅಲ್ಲಲ್ಲಿ ನಿಂತ ನನ್ನ ಪ್ರಕೃತಿ ಅಂದ್ರೆ ನನ್ನ ರೂಪ ಈ ಎಂಟು ಪ್ರಕೃತಿಗಳಲ್ಲಿ ಇದ್ದುಕೊಂಡು ಎಂಟು ಪ್ರಕೃತಿಗಳನ್ನ ವಶ ಮಾಡಿಕೊಂಡ ನನ್ನ ರೂಪ ಎಂಟು ಬಗೆ ಆಗಿದೆ. ಹೇಗೆ ಭಿನ್ನ ಅಂದ್ರು? ಅದೇ ಕೊಡಿಸ್ತೀರ ದೇವರ ರೂಪಗಳು ಭಿನ್ನವಾ ಅಂದ್ರೆ ಮೇಲ್ನೋಟಕ್ಕೆ ಬೇರೆ ಬೇರೆ ಕಾಣತಾ ಇದೆ, ನನ್ನ ರೂಪಗಳು ಈ ತರ ಇದೆ ಅಂದ್ರೆ ಕೃಷ್ಣನ ಮಾತು ಎಷ್ಟು ಒಳಗೆ ಪೆನಿಟ್ರೇಟ್ ಆಗಿ ಬರ್ತಾ ಇದೆ. ನನ್ನನ್ನು ತಿಳ್ಕೋಬೇಕಾದರೆ ನೀವು ಪ್ರಕೃತಿಯ ಪರಿಚಯ ಮಾಡಿಕೊಳ್ಬೇಕು, ಸೃಷ್ಟಿಯ ಪರಿಚಯ ಮಾಡಿಕೊಳ್ಳಲೇಬೇಕು, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಆಚಾರ ಅದಕ್ಕೆ ಹೇಳ್ತಾರೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ್ ಅನಂತ ಗುಣ ಪರಮಃ, ಭಗವಂತ ಅನಂತ ಗುಣ. ಹೇಗೆ ಗೊತ್ತಾಯಿತು? ಆ ಶ್ರೀ ವಿಚಿತ್ರವಾದ ಜಗತ್ತನ್ನು ನೋಡಿದರೆ ಹೌದು ಹೌದು ಅಂತ ಅನಿಸಿಬಿಡಬೇಕು, ಆ ಥರ ಆಗುತ್ತಯ್ಯ. ಹಾಗಾದರೆ ಈ ಸೃಷ್ಟಿಯನ್ನು ಪರಿಚಯ ಮಾಡಿಕೊಳ್ಳುವಾಗ ನಿಮಗೇನಿಸುತ್ತೆ? ಈ ಸೃಷ್ಟಿ ಇದೆಂಥ ವಿಚಿತ್ರವಾಗಿದೆ, ಇದನ್ನ ಸೃಷ್ಟಿ ಮಾಡಿದ ಭಗವಂತ ಎಷ್ಟು ಶಕ್ತಿಮಂತ ಅಂತ ಅಷ್ಟೇ ಪರಿಚಯ ಸಾಲದು. ಈ ಸೃಷ್ಟಿಯಲ್ಲಿ ಏನು ಪ್ರಕೃತಿಯ ಭಾಗಗಳು ಕೂತಿವೆ, ಎಲ್ಲ ತತ್ವಗಳು, ಆ ತತ್ವಗಳು ನೋಡಿ. ಇವಾಗ ಕುಂಬಾರ ಇದ್ದಾನೆ, ಗಡಿಗೆ ಮಾಡಿದ, ಮಣ್ಣಿದೆ, ದಂಡ ಇದೆ, ಕೋಲು, ಚಕ್ರ ಇದೆ, ನೀರಿದೆ, ಅವನು ಇದ್ದಾನೆ. ಇಷ್ಟೆಲ್ಲ ಸೇರಿದರೆ ಕಾಲ ಅದೃಷ್ಟ, ಸೇರಿದರೆ ಗಡಿಗೆ ತಯಾರಾಯಿತು. ಅಲ್ಲಿ ಮಣ್ಣು ಮಣ್ಣೇ ಮಡಕೆ ಆದದ್ದು, ನೀರು ಕೂಡ ಇದೆ ನೋಡಿ. ನೀರು ಮಡಕೆ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆ. ನೀರು ಮಣ್ಣು ಸೇರಿದ್ರೇನೆ ಮಡಕೆ ಆಗೋದು. ಹಾಗಾದ್ರೆ ಮಣ್ಣೆ ಮಡಕೆ ಅಂತ ನೀರು ಮಡಕೆ ಆಯ್ತಾ ಇಲ್ವಾ ಅಂದ್ರೆ ಮಡಕೆ ಆಗೋ ಪರ್ಯಂತ ಇದ್ದು ಆವಿಯಾಗಿ ಹೋಗಿಬಿಡುತ್ತೆ ನೀರು. ಅದಿದ್ರೂ ಕೂಡ ಇಲ್ಲಿಗೆ ಬಿಡಲ್ಲ ನಾವು, ಯಾಕೆ ಸುಡ್ತೀವಿ ಅದನ್ನ ಇಟ್ಕೊಂಡು ಚೆನ್ನಾಗಿ ಸುಟ್ಟು 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 ಗಟ್ಟಿಯಾಗುವ ಪರ್ಯಂತ ನೀರು ನಿಲ್ಲಬೇಕು. ಆ ತರ ನೀರೆಲ್ಲ ತೆಗೆದು ಬಿಡ್ತೀವಿ. ಹಾಗಾಗಿ ನೀರಿಗೆ ಯಾವುದಕ್ಕೆ ಉಪಯೋಗ ಆಯಿತು? ಆ ಗಡಿಗೆ ತಯಾರಾಗ್ಲಿಕ್ಕೆ ಉಪಯೋಗ ಆಗಿ ತಾನು ಹೊರಟೋಯಿತು. ಇನ್ನ ಮಣ್ಣೇ ಗಡಿಗೆ ಆಗಿ ನಿಂತಿತು. ಈ ಗಡಿಗೆ ಆಗ್ಲಿಕ್ಕೆ ಕಾರಣಗಳು ಯಾವುದು? ಈ ಚಕ್ರ, ಆ ದಂಡ, ಈ ಕುಂಬಾರ. ಚೆನ್ನಾಗಿದೆ ನೋಡಿ, ಆ ಗಡಿಗೆ ಆಗ್ಬೇಕಾದ್ರೆ ಮಣ್ಣಿರಲೇಬೇಕು, ಮಣ್ಣು ಕಾರಣವೇ, ಅದು ಉಪಾದಾನ ಕಾರಣ. ಹಾಗೆ ಈ ಚಕ್ರ, ದಂಡ, ಕುಲಾರ ಎಲ್ಲರೂ ನಿಮಿತ್ತ ಕಾರಣ, ಅಂದ್ರೆ ಆಗಲಿಕ್ಕೆ ನಿಮಿತ್ತ ಅಷ್ಟೇ, ಅವರೇ ಗಡಿಗೆಯಾಗಿ ತಯಾರಾಗಲಿಲ್ಲ. ಇಲ್ಲಿ ಇನ್ನೊಂದು ದೃಷ್ಟಿಯಲ್ಲಿ ನೋಡಿ, ಅದು ಏನದು ಅಂದ್ರೆ ಈ ಕುಂಬಾರ ಕೂತಿದ್ದಾನಲ್ಲ ಅವನು, ಮಣ್ಣು ಇದೆ, ಮಣ್ಣು ಚೆನ್ನಾಗಿರಬೇಕು, ನೋಡ್ತಾನೆ ಆ ಮಣ್ಣನ್ನ, ಅದರಲ್ಲಿ ಜಿಗಿ ಹೋಗಿದ್ದು ತೆಗೆದು ಬಿಡ್ತಾನೆ, ಜಿಗಿಯಾದ ಮಣ್ಣನ್ನು ತರ್ತಾನೆ, ಅದರಿಂದ ಗಡಿಗೆ ಆಗುತ್ತೆ. ಅಲ್ಲಿ ಪ್ರಶ್ನೆ, ಮಣ್ಣಲ್ಲಿ ಜಿಗಿ ಬರಲಿಕ್ಕೆ ಕುಂಬಾರ ಕಾರಣವೋ? ಇಲ್ಲ. ಆ ಕೋಲು ಚೆನ್ನಾಗಿರಲಿಕ್ಕೆ ಕುಂಬಾರ ಕಾರಣವೋ ಅಲ್ಲಿ ತೋರಿರ್ತಾನ? ಇಲ್ಲ. ಆ ಚಕ್ರ ಗಟ್ಟಿಮುಟ್ಟಿಯಾಗಿ ತಿರುಗಲಿಕ್ಕೆ ಕಾರಣ ಕುಂಬಾರನೋ? ಇಲ್ಲ. ಹೌದಾ? ಆ ಗಡಿಗೆ ಹಾಗೆ ನಿಲ್ಲಲಿಕ್ಕೆ ಚೆನ್ನಾಗಿ ಕಾರಣ ಕುಂಬಾರನೋ? ಅಲ್ಲ. ಆದರೆ ಈ ಕುಂಬಾರ ಕಾರಣ, ಅದನ್ನು ಬಳಸಿದ, ಆ ಬಳಸಿದ ಪದಾರ್ಥಗಳಿಗೆ ಎಕ್ಸಿಸ್ಟೆನ್ಸ್ ಇವನು ಕೊಡ್ತಾ ಇಲ್ಲ, ಆ ಮಣ್ಣಿಗೆ ಜಿಗಿ ಇವನು ಕೊಡ್ತಾ ಇಲ್ಲ, ತಾನಾಗಿದೆ. ಹಾಗೆ ಈ ಜಗತ್ತೇ ಮಡಕೆ ಆದರೆ ಆ ಮಡಕೆಯನ್ನು ಕಟ್ಟಲಿಕ್ಕೆ ಬಡಿಸಿದ ಪ್ರಕೃತಿ ಯಾವುದು? ಈ ಜಗತ್ತೆಲ್ಲ ಅಂದ್ರೆ ಈ ಎಂಟು ಪ್ರಕೃತಿಗಳು ಈ ಜಗತ್ತೆಂಬ ಮಡಕೆಯನ್ನು ಕಟ್ಟಲಿಕ್ಕೆ ಬಳಸಿದ ಮಣ್ಣು. ಅಲ್ಲಿ ಕುಂಭಾರ ಯಾರು? ಭಗವಂತ. ಭಗವಂತ ಭಗವಂತ ಈ ಎಂಟು ಪ್ರಕೃತಿಗಳನ್ನ ಬಳಸಿ ಜಗತ್ತನ್ನ ಕಟ್ಟಿದ, ಗಡಿಗೆ ನಿರ್ಮಾಣ ಮಾಡಿದ. ಹಾಗಾದರೆ ಈ ಪ್ರಕೃತಿಯಲ್ಲಿರುವಂತಹ ಏನು ಸ್ಟ್ರೆಂತ್, ಅದೇನಂತೀರಿ? ಆ ಜಿಗಿ ನೀವೇನಂದಿರಲ್ಲ ಆ ತರ, ಹೇಗೆ ಮಣ್ಣಿನಲ್ಲಿರುವ ಜಿಗಿ ಅದರ ಎಕ್ಸಿಸ್ಟೆನ್ಸ್ ಕುಂಭಾರನ ಅಧೀನ ಅಲ್ಲವೋ, ಹಾಗೆ ಈ ಪ್ರಕೃತಿಯ ಒಳಗಿರತಕ್ಕಂತಹ ಸ್ಟ್ರೆಂತ್, ಅದರ ಕ್ವಾಲಿಟೀಸ್ ಎಲ್ಲ ಕೂಡ ದೇವರ ಅಧೀನ ಅಲ್ಲ, ಅದರ ಪಾಡಿಗಿರುತ್ತೆ, ಇವನ ಪಾಡಿಗೆ ಇವನು ಇರ್ತಾನೆ, ಬಳಸ್ತಾನಷ್ಟೇ ಅಂದ್ರೆ ಇಲ್ಲ. ಆಯಾ ಪದಾರ್ಥಗಳಲ್ಲೂ ಕೂಡ ಕುಂಬಾರ ಮಣ್ಣಿನಲ್ಲಿ ತೋರಿ ಮಣ್ಣಿಗೆ ಜಿಗಿ ಶಕ್ತಿ ಕೊಡಲ್ಲ. ನಮ್ಮ ಸ್ವಾಮಿ ಹಾಗಲ್ಲ, ಈ ಮಣ್ಣಿನ ರೂಪದಲ್ಲಿರುವಂತಹ ಎಲ್ಲಾ ಪ್ರಕೃತಿ ಏನಿದೆ ಎಂಟು ಪ್ರಕೃತಿಗಳು, ಅದಕ್ಕೆ ಎಕ್ಸಿಸ್ಟೆನ್ಸ್ ಕೊಡೋದೇ ಇವನು, ಅದಕ್ಕೆ ದೇವರನ್ನ ಮಹಾಕಾರಣ ಅಂತಾರೆ. ಅಂದರೆ ತಾನು ಅದನ್ನ ಬಳಸಿ ಕಟ್ಟೋದು ಮಾತ್ರ ಅಲ್ಲ, ಆಯಾ ಪದಾರ್ಥಗಳು ಹಾಗೆ ಆ ಒಳ್ಳೆ ಸ್ಥಿತಿಯಲ್ಲಿರಬೇಕಾದ್ರೆ ಇವನು ಒಳಗಿರಬೇಕು, ಇಲ್ಲದಿದ್ರೆ ಅವೆಲ್ಲ ಯಾವ್ದು ಇರ್ಲಿಕ್ಕಾಗಲ್ಲ. ಅದನ್ನ ಹೇಳ್ತಾ ಇದ್ದಾನೆ. ನೀವು ಸೃಷ್ಟಿಯನ್ನ ಪರಿಚಯ ಮಾಡಿಕೊಳ್ಳೋ ಕಾಲಕ್ಕೆ ಆ ಸೃಷ್ಟಿಯಲ್ಲಿ ಬಂದಂತಹ ನಾನಾ ತತ್ವಗಳು, ಅದರಿಂದ ದೇವ ಕಟ್ಟಿದ, ಹೇಗ್ ಕಟ್ಟಿದ ಅಂತ ಆಶ್ಚರ್ಯ ಪಡೋದು ಎಲಿಮೆಂಟರಿ ಸ್ಟೇಜ್ ಅದು. ಆ ಪದಾರ್ಥಗಳು, ಪ್ರಕೃತಿ ಏನಿದೆ, 24 ತತ್ವಗಳು, ಆ ತತ್ವಗಳು ಆ ರೀತಿಯಾಗಿ ಇರಬೇಕಾದರೆ ಇವನೇ ಒಳಗಿದ್ದು ಆ ತರ ಇಟ್ಟರೆ ಇರುತ್ತೆ, ಇಲ್ಲದಿದ್ರೆ ಇಲ್ಲ ಅಂಬುದು ತಿಳಿಯಬೇಕು. ಹೌದಾ? ಅಲ್ಲಿದ್ದು ಸ್ವಾಮಿ ಅದಕ್ಕೆ ಶಕ್ತಿ ಕೊಡತಾನ, ಅದರೊಳಗಿರತಕ್ಕಂತಹ ಲಕ್ಷಣಗಳನ್ನು ಹೊರಗಾಕ್ತಾನ ಅಂದ್ರೆ ಹೌದು. ಆ ರೂಪ ಯಾವುದು ಅಂದ್ರೆ ಆಯಾ ಹೆಸರೇ ಇಟ್ಟುಕೊಂಡ ಭಗವತ್ ರೂಪ. ಇದನ್ನು ಚೆನ್ನಾಗಿ ಪರಿಚಯ ಮಾಡಿಕೊಡುತ್ತಾರೆ ಅರಣ್ಯಕಾಚಾರ್ಯರು. ಇಡೀ ಈ ತತ್ವಗಳು ಎಲ್ಲ ಹೊರಗೆ ಬಂತಲ್ಲ, ಇದಕ್ಕೆ ಉಪಚಯ ಕಾರಣ ಯಾವುದು? ಮೂರು ಗುಣಗಳು. ಮೂರು ಗುಣಗಳಿಂದ ಎಲ್ಲ ವೃದ್ಧಿ ಆಗಿದ್ದು, ಆ ಮೂರು ಗುಣಗಳೇ ಜಗತ್ತಿಗೆ ಕಾರಣ. ತ್ರಿಗುಣಗಳಿಂದ ಬ್ರಹ್ಮಾಂಡ ನಿರ್ಮಾಣ ಆಯಿತು ಅಂತ ಹೇಳ್ತಾರಲ್ಲ, ಈ ತ್ರಿಗುಣಗಳಿಂದ ದೇವರು ಕಟ್ಟಿದ ಅಂದ್ರೆ ಆ ತ್ರಿಗುಣಗಳಿಗೆ ಎಕ್ಸಿಸ್ಟೆನ್ಸ್ ಹೇಗೆ ಬಂತು? ಇವನಿಂದ ಬಂತು. ಹೌದಾ? ಅಂದ್ರೆ ಆ ಮೂರು ಗುಣಗಳಲ್ಲಿ ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ಒಳಗೆ ಇದ್ದು ಮೂರು ಗುಣಗಳಿಗೆ ತಾಕತ್ತು ಕೊಟ್ಟು ಹೊರಗೆ ಇನ್ನೊಂದು ರೂಪದಿಂದ ಆ ಎಲ್ಲ ಮೂರು ಗುಣಗಳನ್ನು ಬಳಸಿ ಜಗತ್ತನ್ನು ಕಟ್ಟಿದ. ಹಾಗಾದರೆ ನಾವು ನೋಡಬೇಕಾಗಿದ್ದು ಈ ಪ್ರಕೃತಿ ತತ್ವಗಳು ಇದರಿಂದ ಭಗವಂತ ಒಂದು ರೂಪದಿಂದ ಬಳಸಿ ಕಟ್ಟಿದ ಅಂದಾಗ ಆ ತತ್ವಗಳ ಒಳಗಿರುವ ಭಗವದ್ ರೂಪಗಳನ್ನು ನಾವು ಅವಶ್ಯ ಚಿಂತನೆ ಮಾಡಲೇಬೇಕು. ಆವಾಗ ಮತ್ತು ಪ್ರಶ್ನೆ ಬರುತ್ತೆ, ಕೇಳ್ತಾ ಹೋದ ಏನೋ ಹೇಳಿದಪ್ಪ, ಏನೋ ಭೂಮಿ ಆಕಾಶ ಇದು ಹೇಳ್ದ, ಇದನ್ನು ಕಟ್ಟಿದೆ ಅದನ್ನು ಹೇಳ್ದ, ಇದು ಯಾಕೆ ನಂಗೆ ಸಬ್ಜೆಕ್ಟು? ಕೃಷ್ಣನ ಕೇಳಿದರೆ ನೀನೇನೋ ನನಗೆ ಜ್ಞಾನ ಸವಿಜ್ಞಾನ ಹೇಳ್ತೀನಿ ಅಂತ ಹೇಳಿದೀಯ, ನೀನೇನೋ ಈ ಸೃಷ್ಟಿ ಕುರಿತೆಲ್ಲ ಹೇಳ್ತಾ ಇದೀಯ, ಇದನ್ನ ತಿಳ್ಕೊಂಡ್ರೆ ನನಗೇನು ಪ್ರಯೋಜನ? ಇದು ಮೇನ್ ಡ್ರೈವಿಂಗ್ ಫೋರ್ಸ್. ನಮಗೆ ಅದೇ ಇರಲ್ಲ, ಅದ್ ತಿಳ್ಕೊಳ್ಳಲ್ಲ, ಬಲವಂತವಾಗಿ ಕೊಡ್ತೀವಿ ಸೃಷ್ಟಿ ಪ್ರಕರಣ ಕೇಳಲಿಕ್ಕೆ, ನಿದ್ದೆ ಬರ್ತಾ ಇರುತ್ತೆ. ಯಾಕೆ? ಪರ್ಪಸ್ಸೇ ಗೊತ್ತಿಲ್ಲ ತಿಳಿಯೋದಕ್ಕೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಸೃಷ್ಟಿ ಪ್ರಕರಣ ತಿಳಿದರೆ ಏನಾಗುತ್ತೆ? ಏನಿಲ್ಲಯ್ಯ, ಬ್ರಹ್ಮಾಂಡದಲ್ಲಿ ಸೃಷ್ಟಿ ಹೇಗಾಗಿದೆಯೋ ಪಿಂಡಾಂಡದಲ್ಲೂ ಹಾಗೆ ಆಗಿದೆ. ಶರೀರದಲ್ಲಿ ನಿನ್ನ ಸುತ್ತೂ ಬಂಧನ ಇದೆ, ಆ ಬಂಧನ ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ ತಿಳ್ಕೊಂಡ್ರೆ, ಅದರೊಳಗೆ ಭಗವದ್ ರೂಪಗಳು ಹೇಗೆ ವ್ಯಾಪ್ತವಾಗಿದೆ ತಿಳ್ಕೊಂಡ್ರೆ, ಆ ಭಗವದ್ ರೂಪಗಳ ಚಿಂತನೆ ಮಾಡಿದರೆ ಆ ರೂಪಗಳೇ ಆ ಬಂಧನದೊಳಗಿರುವ ರೂಪಗಳೇ ಬಂಧನವನ್ನು ತುಂಡು ಮಾಡ್ತಾ ಬರುತ್ತೆ. ಇದು ಒಳಗಿನ ಸೀಕ್ರೆಟ್. ಹಾಗಾದರೆ ತತ್ವಗಳ ಪರಿಚಯ, ತತ್ವಗಳ ಒಳಗಿರುವ ಭಗವದ್ ರೂಪದ ಪರಿಚಯ ಏನಂತ ಪರಿಚಯ? ನಮ್ಮ ಶರೀರ ಲಿಂಗ ಶರೀರ ಮೊದಲುಕೊಂಡು ಎಲ್ಲ ನಿರ್ಮಾಣ ಆಗಿದ್ದೆ ಈ ತತ್ವಗಳಿಂದ. ಆ ತತ್ವಗಳಿಂದ ನಿರ್ಮಾಣ ಆದ ಈ ಶರೀರಗಳಲ್ಲಿ ತತ್ವಗಳು, ತತ್ವಗಳೊಳಗಿರುವ ಭಗವದ್ ರೂಪಗಳ ಪರಿಚಯ ಮಾಡಿಕೋಬೇಕು. ಆ ತತ್ವಗಳೊಳಗಿರತಕ್ಕಂತಹ ಭಗವದ್ ರೂಪ ಪರಿಚಯ ಮಾಡಿಕೊಂಡ್ರೆ ಏನಂತ ಪರಿಚಯ? ಈ ತತ್ವಗಳನ್ನ ಬಲಿಷ್ಠವನ್ನಾಗಿ ಮಾಡಿ ಕಟ್ಟಿದವ ಇವನೇ. ಇವನ ಸ್ಮರಣೆ, ಇವನ ಸ್ಮರಣೆ ಅಂದ್ರೆ ಬರೇ ದೇವರು ದೇವರು ಸಾಲದು. ಆಯಾ ತತ್ವಗಳಲ್ಲಿ ಅಲ್ಲಲ್ಲಿ ಯಾವ ಯಾವ ರೂಪದಿಂದ ಇದ್ದಾನೋ ತಿಳ್ಕೊಂಡು, ಇನ್ ಪರ್ಟಿಕ್ಯುಲರ್ ಚೆನ್ನಾಗಿ ತಿಳ್ಕೊಂಡು, ಆಯಾ ರೂಪಗಳನ್ನ ವಿಶೇಷವಾಗಿ ಯಾರು ಸ್ಮರಣೆ ಮಾಡುತ್ತಾರೋ ಆಯಾ ರೂಪಗಳೇ ಅಲ್ಲಲ್ಲಿರುವ ಈ ಎಲ್ಲ ಬಂಧನವನ್ನ ಧ್ವಂಸ ಮಾಡ್ತಾ 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 ಬರುತ್ತೆ. ದೊಡ್ಡ ಬಿಲ್ಡಿಂಗು ಡೆಮಾಲಿಷ್ ಮಾಡ್ಬೇಕು, ಡೆಮಾಲಿಷ್ ಮಾಡ್ಬೇಕು. ಏನ್ ದೊಡ್ಡದು, ಎಷ್ಟು ನಮ್ಮ ಮೈಸೂರು ಪ್ಯಾಲೇಸ್ ಅಷ್ಟಿದೆ, ಇನ್ನ ದೊಡ್ಡದು ಅನ್ಕೊಳ್ಳಿ, ಅದನ್ನ ಒಬ್ಬರಿಬ್ರು ಹೊಡಿಲಿಕ್ಕಾಗತ್ತ? ಸಾಧ್ಯ ಇಲ್ಲ. ನಮ್ ಬುಲ್ಡೋಜರ್ ಸಾಕಾಗತ್ತ? ಅದಕ್ಕೆ ಸಾಕಾಗಲ್ಲ. ಏನ್ ಮಾಡ್ತಾರೆ? ಬುಡಕ್ಕೆ ಹೋಗುತ್ತಾರೆ. ಬುಡದಲ್ಲಿ ಪಿಲ್ಲರ್ಸ್ ಎಲ್ಲ ಇರುತ್ತಲ್ಲ, ಹಳೇ ಕಾಲದ ಪಿಲ್ಲರ್ಸ್ ಇರುತ್ತಲ್ಲ, ಒಂದೊಂದು ಪಿಲ್ಲರಿಗೆ ಆ ಪಿಲ್ಲರ್ ಕೂಡ ದೂರ 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 ಎಷ್ಟೋ ಇರುತ್ತೆ. ದೊಡ್ಡ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಮಗೆ ಈ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ, ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಡೆಮಾಲಿಷ್ ಮಾಡೋದು ಹೇಗೆ ತೋರಿಸ್ತಾ ಇರ್ತಾರೆ. ಆ ಒಂದೊಂದು ಗ್ರೂಪ್ ಹೋಗ್ಬಿಡುತ್ತೆ, ಕೆಲವು ಕೆಲವು ಪಿಲ್ಲರ್ಸ್ ಕೆಲವರಿಗೆಲ್ಲ ಗ್ರೂಪ್ ಅಲಾಟ್ ಮಾಡಿಬಿಡ್ತಾರೆ. ಅವರೆಲ್ಲ ಆಯಾ ಪಿಲ್ಲರ್ಸ್ಗೆಲ್ಲ ಬೇಕಾದೆಲ್ಲ ಕನಿಷ್ಠ ಏನು ಒಳಗೆ ಚೂರು ಡ್ರಿಲ್ ಮಾಡೋದು, ಹಾಗೆ ಬಾಂಬ್ಗಳೆಲ್ಲ ಬ್ಲಾಸ್ಟ್ ಮಾಡಲಿಕ್ಕೆ ಏನ್ ಬೇಕೋ ಎಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ಅಲ್ಲೇ ಕೂತಿರ್ತಾರೆ ಅವರು, ಎಲ್ಲ ಅಲ್ಲಲ್ಲಿರ್ತಾರೆ, ಹೊರಗೆ ಬಂದಿರ್ತಾರೆ. ಒಂದು ಸಲ ಕಮ್ಯಾಂಡ್ ಬಂದಕೂಡ್ಲೆ ಏನಂತ, ಒಬ್ಬರಿಗೆ ಕೊಟ್ರೆ ಸಾಲದು, ಅಲ್ಲಲ್ಲಿರುವ ಎಲ್ಲರಿಗೂ ಕಮ್ಯಾಂಡ್ ಪಾಸ್ ಆದ ಕೂಡ್ಲೆ ಎಲ್ಲರೂ ಒಂದೇ ಸಲ ಟ್ರಿಗರ್ ಅಂತಾರೆ, ಇಡೀ ಬಿಲ್ಡಿಂಗ್ ಬಿದ್ದೋಗುತ್ತೆ. ಇವಾಗ ಓಲ್ಡ್ ಬಿಲ್ಡಿಂಗ್ ಯಾವುದು ಅಂದ್ರೆ ಲಿಂಗದೇಹ, ತುಂಬಾ ಪಿಲ್ಲರ್ಸ್ ಕೂತಿವೆ. ಆ ಪಿಲ್ಲರ್ಸ್ಗೆಲ್ಲ ಒಳಗೆ ಭಗವದ್ ರೂಪಗಳು ಕೂತಿವೆ, ಪಿಲ್ಲರ್ಸ್ ಅಲ್ಲೇ ಕೂತಿವೆ. ಆ ಸ್ವಾಮಿಯನ್ನ ಒಂದು ಸಲ ಎಲ್ಲ ರೂಪಗಳ ಕಾಂಟ್ಯಾಕ್ಟ್ ಮಾಡಿ ಸ್ವಾಮಿ ಬ್ಲಾಸ್ಟ್ ಮಾಡುವ ಅಂದ್ರೆ ಒಂದು ಸಲ ಅದ ಟ್ರಿಗ್ಗರ್ ಪ್ರೆಸ್ ಮಾಡಿದ್ರೆ ಲಿಂಗ ದೇಹ ಬ್ಲಾಸ್ಟ್ ಆಗಿಬಿಡುತ್ತೆ. ಇದೇ ಸಿಂಪಲ್ ಟೆಕ್ನಾಲಜಿ. ಅದನ್ನ ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಏನು ಪ್ರಕೃತಿಗಳ ಪರಿಚಯ ಸಾಲದಯ್ಯ, ಪ್ರಕೃತಿಗಳ ಒಳಗಿದ್ದು ಅದನ್ನ ಬ್ಲಾಸ್ಟ್ ಮಾಡುವಂತಹ ನನ್ನ ರೂಪಗಳ ಪರಿಚಯ ಮಾಡಿಕೋ, ಅದು ಎಂಟೋ ರೀತಿಯಾಗಿದೆ ಎಂಬಲ್ಲಿಗೆ ಶ್ರೀ ಕೃಷ್ಣ